जेति हरेरचिन्त्या सर्वदेवैकवन्द्या परमगुरुरभीष्टा वाप्तिदस्तज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदोनः ज्येष्ठजो अखण्डगुणोरुमण्डलः सदोदितो ज्ञानमरीचिमालि स्वभक्तहार्दोश्च तमो निहन्ता व्यासावतारो हरिरात्मभास्करः ज्येष्ठजो अक्षीणगुणात् सुखात्मबिम्बः स्वैश्वर्यकान्तिप्रतत सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमः ज्येष्ठसङ्ख्योरुबलाम्बुपूरो गुणोच्चरत्नाकर आत्मवैभव सदा सदात्मज्ञनदीविराप्यः कृष्णावतारो हरिरेकसागरः यदितं तव भक्तानाम् अस्माकं नृहरे हरे तदा सुकार्यं कार्यज्ञ प्रलयर्कायितप्रभ हरिकथामृतसार गुरुगण करुणदिन्दापणितुकेडुवे परम भगवत् ಭಕ್ತರಿದನ ಆದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ನಾವು ಸರ್ವ ಪ್ರತೀಕ ಸಂಧಿ ನೋಡ್ತಾ ಬಂದಿದ್ದೀವಿ. ಐದು ಪದ್ಯಗಳಾಗಿದೆ. ಹೀಗೆ ನಮ್ಮ ದೇಹದಲ್ಲಿ ಇರುವಂತ ಈ ನದಿಗಳನ್ನ ಚಿಂತನೆ, ಆ ಹೊರಗೆ ಇರುವಂತ ನದಿಗಳು, ನದಿ ತೀರ್ಥ ಸ್ನಾನಕ್ಕೆ ಹೋದಾಗ, ಈವನ್ ನಮ್ಮ ನಮ್ಮ ಮನೆಗಳಲ್ಲಿ ಸ್ನಾನ ಮಾಡುವಾಗ ಅಲ್ಲಿ ಇರೋದು, ಸೊ ಇದು ಬಿಂಬನಲ್ಲಿ ಐಕ್ಯ ಮಾಡಿಕೊಂಡು ನೋಡೋದು, ಸೊ ಈ ಇದು ಮಾಡೋದ್ ಬಗ್ಗೆ ಇಲ್ಲಿ ಹೇಳ್ತಾ ಬಂದಿದ್ದಾರೆ. ಸೊ ಇದಕ್ಕೆ ಇದು ನೆಕ್ಸ್ಟ್ ಪದ್ಯ ಹೀಗಿದೆ. ನೆಕ್ಸ್ಟ್ ಪದ್ಯ ನೆಕ್ಸ್ಟ್ ಆರನೇ ಪದ್ಯ ಇಲ್ಲಿ ಹೀಗೆ ಹೇಳ್ತಾರೆ. ಮೂರು ಕೋಟಿಯ ಮೇಲೆ ಶೋಭಿ ಪೈರಧಿಕ 70,000 ಮಾರುತಾಂತರ್ಯಾಮಿ ಮಾಧವ ಪ್ರತಿ ದಿವಸದಲ್ಲಿ ತಾರಮಿಸುತಿಹನೆಂದು ತಿಳಿದಿಹ ಸೂರಿಗಳು ದೇವತೆಗಳವರ ಶರೀರಗಳು ಸುಕ್ಷೇತ್ರ ಅವರರ್ಚನೆಯ ಹರಿಪೂಜೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಐದನೇದಲ್ಲಿ ಎಲ್ಲೇ ನದಿಗಳು ಮಾತ್ರ ಅಲ್ಲ, ನದಿಗಳು ನಾಡಿಯಲ್ಲಿ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಎಕ್ಸ್ಟೆಂಡ್ ಮಾಡಿ ರೋಮಕೂಪಗಳು, ನಮ್ಮ ದೇಹದಲ್ಲಿ ಇರುವಂತ ರೋಮಗಳು ಉದ್ಭವ ಆಗುವಂತ ಆ ಒಂದು ಚರ್ಮ, ಆ ಒಳಗಿನ ಚರ್ಮ ಪದರಿರುತ್ತಲ್ಲ, ಅಲ್ಲಿ ಇರುವಂತ ಆ ಒಂದು ಜಾಗೆಯಲ್ಲಿ, ಅಂದ್ರೆ ಸಣ್ಣ ಪರಿಮಾಣವಾಗಿರುವಂತ ಆ ಜಾಗೆಯಲ್ಲಿ ಯಾರಿದ್ದಾರಂದ್ರೆ ದೇವತೆಗಳೆಲ್ಲ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರ. ದೇವತೆಗಳು ಎಲ್ಲೆಲ್ಲಿ ಈ ತರ ನದಿ ದೊಡ್ಡ ನದಿಗಳನ್ನ ಬಿಟ್ಟು ಉಳಿದ ಆ ದೇವಕಾತ, ಆಮೇಲೆ ತಟಾಕ, ವಾಪಿ, ಸರೋವರ, ಇದರಲ್ಲಿ ಇರುವಂತ ದೇವತೆಗಳು ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಎಷ್ಟು ಅಂತ ಇಲ್ಲಿ ಸಂಖ್ಯೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ಬಂದು 3 ಕೋಟಿಯ ಮೇಲೆ ಶೋಭಿಪ ಈರದಿಕ 70,000 ಅಂದ್ರೆ ಈರದಿಕ 70,000 ನಾಡಿಗಳು, ನಾಡಿಗಳಲ್ಲಿ ನದಿ ಅಭಿಮಾನಿ ಅದು ಬಂದಾಯ್ತು. ಸೊ ಅಲಾಂಗ್ ವಿತ್ ದಟ್ ಅಪಾರ್ಟ್ ಫ್ರಮ್ ದಟ್ 3 ಕೋಟಿ 3.5 ಕೋಟಿ ಅಂತಾನೆ ಹೇಳ್ತಾರೆ. 3.5 ಕೋಟಿ ತೀರ್ಥ ಅಭಿಮಾನಿ ದೇವತೆಗಳು ಇಲ್ಲಿ ನಮ್ಮ ರೋಮಕೂಪದಲ್ಲಿ ಇದ್ದಾರೆ ಅಂತ. ಸೊ ಆ ವಿಶೇಷ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಹೇಳ್ತಾರೆ, ಅಲ್ಲಿ ದೇವರು ಯಾವ ರೂಪದಿಂದ ಇದ್ದಾನೆ ಅಂತ. ದೇವರು ಯಾವಾಗ್ಲೂ ನಮ್ಗೆ ಗೊತ್ತ, ಮಾರುತಾಂತರ್ಯಾಮಿ, ಮರುತನೊಳಗೆ ಮಾರುತಾಂತರ್ಯಾಮಿಯಿಂದ ಮುಖ್ಯ ಪ್ರಾಣರ ಅಂತರ್ಗತನಾಗಿ ಅಲ್ಲಿ ದೇವ ಯಾರಿದ್ದಾನೆ ಅಂದ್ರೆ ಮಾಧವ ಎಂಬ ರೂಪವನ್ನ ಹೇಳ್ತಾರೆ. ಮಾಧವ ಅಂದ್ರೆ ಆ ನೇಮ್ ನಾವು ನೋಡಿದ್ದೀನಿ. ಮಾಧವ ಎಂಬ ಹೆಸರಿಂದ ಮಾ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ರೂಪಗಳೇ ಆಗತ್ತೆ. ಮಾ ಅಂದ್ರೆ ಲಕ್ಷ್ಮಿ ಆಗ್ತಾಳೆ, ಲಕ್ಷ್ಮಿಗೆ ಧವ ಅಂದ್ರೆ ಅವನ ಒಡೆಯ ಅಂಬೋದು ಒಂದು ಬರುತ್ತೆ. ಮಾ ಅಂದ್ರೆ ಲಕ್ಷ್ಮಿಯಿಂದ ಬರುವಂತ, ಲಕ್ಷ್ಮಿ ನಮ್ಗೆ ಕರುಣಿಸುವಂತ ಶ್ರುತಿ ಸ್ಮೃತಿ ಜ್ಞಾನ, ಬೇಸಿಕಲಿ ವೇದದ ಜ್ಞಾನವೂ ಬರುತ್ತೆ. ಇನ್ನೊಂದು ಅರ್ಥ ತಗೊಂಡಾಗೆ ಮಾ ಅಂತ ಹೇಳುವಾಗ ಮಾ ಅಂದ್ರೆ ನೆಗೆಟಿವ್ ಮೀನಿಂಗ್ ತಗೊಂಡು ಧವ ಅಂಬೋದಕ್ಕೆ ದೂತ್ ಕಂಪನೆ ಅಂತ ಅಂದ್ರೆ ನಮಗೆ ಪ್ರತಿಯೊಂದಲ್ಲಿನೂ ಭಯ ಒಳಗೆ ನಮ್ಗೆ ಯಾವತ್ತು ಭಯ ಬದುಕ್ತಾ ಇರ್ತೀವಿ, ಬಟ್ ನಾವು ಬದುಕೋದೇ ಇಲ್ಲ. ಯಾಕಂದ್ರೆ ಭಯದಿಂದ ಬದುಕ್ತೀವಿ, ಏನೋ ಬದುಕ್ತಾ ಇದೀವಿ. ಅದಕ್ಕೆ ನಮ್ಗೆ ಏನಾಗತ್ತಂದ್ರೆ ಕಂಪನೆ, ಏನಿದ್ರು ಭಯ ಇರುತ್ತೆ. ಸೊ ಭಯ ಹೋಗಬೇಕಂದ್ರೆ ಆವಾಗ ಚಿಂತನೆ ಬಂದು ಮಾಧವ ಅಂಬೋ ರೂಪವನ್ನ ಚಿಂತನೆ ಮಾಡುವಂತ ಮಾಧವ, ಅದ ಶೋಭಾನೆಯಲ್ಲಿ ಬರುತ್ತಲ್ಲ, ಮಾಧವ ವಾಹನ ಕೆಸರಳು ಮುಳುಗಿದವರ ಅಂತ ಅಲ್ಲಿ ಬರುವಾಗ ನಮಗೆ ರಕ್ಷಣೆ ಮಾಡಬೇಕು, ಭಯವನ್ನ ತೆಗಿಬೇಕಂದ್ರೆ ಆ ತೆಗೆಯುವ ಸಾಮರ್ಥ್ಯ ಅಂದ್ರೆ ಸಂಸಾರದಲ್ಲಿ ಇರುವಂತ ನಮ್ ಎಲ್ಲರಿಗೇನು ಈ ಭಯ ಸಂಸಾರ ಅಂಬೋದು ದೊಡ್ಡ ಭಯಾನಕವಾಗಿರುವಂತದ್ದು. ಆ ಭಯದಿಂದಲೇ ಎಲ್ಲರೂ ಇದ್ದೀವಿ ವಿಥೌಟ್ ಎಕ್ಸೆಪ್ಷನ್. ಎಲ್ರೂ ಹಾಗೆ ಇರೋವಾಗ ಅದನ್ನಿಂದ ನಮ್ಮನ್ನ ಪಾರು ಮಾಡೋದಕ್ಕೆ ಬರೋನು ಹೇಗಿರಬೇಕು ಅಂದ್ರೆ ಅವನಿಗೆ ಆ ಭಯ ಆ ಕಂಪನೆ ಅದು ಯಾವುದೂ ಇರಬಾರದು. ಅದಕ್ಕೆ ಕೆಸರಲ್ಲಿ ನಾವು ಕಾಲಿಟ್ಟಿದ್ರೆ ನಾವು ಕೆಸರಲ್ಲಿ ಮುಳುಗಿದ್ದೀವಿ. ನಮ್ಮ ಆ ಕೆಸರಿಂದ ಮೇಲೆ ಕೆತ್ತಬೇಕು ಅಂತ ಯಾರು ಬಂದು ಬಿದ್ದರೆ ಅವ್ರಿಗೇನು ಕೆಸರ ಅದೇ ಕೆಸರಾದ್ರ ಏನು ನಮ್ಗೆ ಪ್ರಯೋಜನ ಇಲ್ಲ. ಆದ ಕಾರಣದಿಂದ ಭಗವಂತನಿಗೆ ಈ ಒಂದು ಆ ಪ್ರಾಕೃತ ಸಂಪರ್ಕ ಬಂಧನ ಯಾವುದು ಅವನಿಗೆ ಇಲ್ಲವೇ ಇಲ್ಲ. ಅದಕ್ಕೆ ಸ್ನಾನ ಮಾಡುವಾಗಲೂ ಅದನ್ನೇ ಹೇಳ್ತಾರೆ. ಸ್ನಾನ ಮಾಡುವಾಗಲೂ ಅವನಿಗೆ ಆ ಒಂದು ಶುಚಿ ಅವನನ್ನ ಕ್ವಾಲಿಟಿಯೇ ಹೇಳೋದು. ನೀರು ಏನ್ ಮಾಡುತ್ತೆ ಇದು ಬೇಸಿಕಲಿ ನೀರು ನೀರು ನದಿಗಳು ಇದು ಎಲ್ಲವೂ ನಮ್ಮನ್ನ ಸ್ವಚ್ಛ ಮಾಡುತ್ತೆ ನಮ್ಗೆ ಪವಿತ್ರ ಮಾಡುತ್ತೆ. ಹೊರಗಿಂದ ಮಾತ್ರ ಅಲ್ಲ ಒಳಗೇನೂ ಮಾಡುತ್ತೆ. ಸೊ ದೇವರಿಗೆ ಆ ಕ್ವಾಲಿಟಿನ ಸೊ ನೀರಿಗೆ ಆ ಶುಚಿತ್ವ ಆ ಪ್ಯೂರಿಟಿ ಎಂಬುದು ನೀರಲ್ಲಿ ಇದೆ ಅಂತ. ಅದಕ್ಕೆ ನಾವು ಎಲ್ಲ ಕೈ ತೊಳ್ಕೊಂಡು ಎಲ್ಲ ಅದನ್ನ ನೀರಿಂದಲೇ ಸಕಲವು ಮಾಡ್ತೀವಿ. ಯಾಕೆಂದ್ರೆ ದೋಷ ಇಲ್ಲ ಕೆಸರನ್ನ ತೆಗಿಯತ್ತ ಎಂಬ ರೀಸನ್ ಇಂದ ನಾವು ಮಾಡ್ತೀವಿ. ಸೊ ಭಗವಂತ ಶುಚಿ ಶತ್ ವಾಯುದೇವರಿಗೂ ಅದೇ ಹೇಳ್ತೀವಿ. ಭಗವಂತ ಆ ಶುಚಿ ಶತ್ ಅಂತ ಒಂದು ಮುಖ್ಯ ಪ್ರಾಣರಿಗೂ ಆ ಕ್ವಾಲಿಟಿ ಇದೆ. ಅವರಲ್ಲಿ ಇರುವಂತ ಭಗವಂತ ಅವನನ್ನ ನೆನೆದ ಮಾತ್ರದಲ್ಲಿ ನಮಗೆ ಈ ಸಂಸಾರದಲ್ಲಿ ಇದ್ರೂ ಈ ಭಯ ಮುಂತಾದ್ದು ನಮ್ಮನ್ನ ಕಾಡೋದೇ ಇಲ್ಲ. ಸೊ ಆ ಒಂದು ಶುಚಿ ದೇವರಿಗೆ ಹೇಗದು ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ ದೇವರಿಗೆ ಶುಚಿ ಅಂಬೋ ಕ್ವಾಲಿಟಿ ನಾವು ಯೋಚನೆ ಮಾಡಿದ್ರೆ ಅಂದ್ರೆ ಸ್ನಾನ ಕಾಲದಲ್ಲಿ ದಟ್ ಈಸ್ ಆಬ್ವಿಯಸ್. ಶುಚಿ ಬೇಕು ನಮ್ಗೆ ಅಜ್ಞಾನ ಅಂಬ ಕತ್ತಲೆ ಹೋಗಬೇಕು ಅಂಬೋದೊಂದು ಆ ಒಂದು. ಆಮೇಲೆ ಮೈ ಮೇಲೆ ಇರುವಂತ ಕೊಳಕು, ಆಮೇಲೆ ಅಜ್ಞಾನದಿಂದ ಒಳಗೆ ಇರುವಂತ ಕಾಮ ಕ್ರೋಧ ಮದ ಮಾತ್ಸರ್ಯ ಮುಂತಾದ ಎಲ್ಲವೂ ಹೋಗ್ಬೇಕು. ದಿಸ್ ಅ ಪರ್ಪಸ್ ಆಫ್ ಸ್ನಾನ. ಸ್ನಾನ ಮಾಡುವಾಗ ದೇವರನ್ನ ಚಿಂತನೆ ಮಾಡೋದು, ದೇವರನ್ನ ಶುಚಿ ಅಂದ್ರೆ ನೀರು ಸ್ವಚ್ಛವಾದ ನೀರು ಅವನಿಗೆ ಹೇಗೆ ಅದು ಬಂತು ಅಂತ ಹೇಳುವಾಗ ಅವನಲ್ಲಿ ಏನು ಶುಚಿ ಅಂತ ಹೇಳುವಾಗ ಅವನಿಗೆ ಹೇಳ್ತಾರೆ ಅವನೇ ಹೇಗೆ ಶುಚಿಯಾಗಿದೆ. ದೇವರು ಶುಚಿ ದೋಷರಹಿತ ಇದು ಹೇಳ್ತೀವಿ, ಬಟ್ ಅಲ್ಲಿ ಹೇಳೋದು ಏನು ಮುಖ್ಯವಾದ ದೋಷ ಏನು ಅಂದ್ರೆ ಅವನಿಗೆ ದೋಷ ಯಾವುದಿಂದ ಬರುತ್ತೆ? ಪ್ರಾಕೃತ ಸಂಬಂಧ. ನಾವು ಒಳ್ಳೆ ಜೀವರು, ಜ್ಞಾನ ಆನಂದದಿಂದ ಇರುವಂತ ಸಾತ್ವಿಕ ಜೀವರು, ನಮಗೆ ಕೊಳೆ ಎಲ್ಲಿಂದ ಬಂತು? ಕೊಳೆ ಎಲ್ಲಿ ಇದೆ ಅಂದ್ರೆ ಆ ಬಂಧನ ಅಂದ್ರೆ ಪ್ರಾಕೃತ ಬಂಧನೆ ಎಂಬೋ ಒಂದು ಕೊಳೆ ನಮ್ಮನ್ನ ಸುತ್ತಿ ಇದೆ. ಸೊ ಆ ಕೊಳೆ ನಮ್ಗೆ ಹೋಗ್ಬೇಕು. ಆ ಒಂದು ಪ್ರಾಕೃತ ಆ ಲಿಂಗ ದೇಹ ಆ ಸಂಬಂಧದಿಂದ ನಮಗೆ ಎಲ್ಲವೂ ನಮ್ಗೆ ಭಯ ಸಂಸಾರದಲ್ಲಿ. ಯಾಕೆಂದ್ರೆ ಭಯ ಎಂಬ ಕ್ವಾಲಿಟಿ ಜೀವನ ಒಳಗೆ ಇಲ್ಲ. ಅದು ನಮಗೆ ನಮ್ಕಿಂತ ಬೇರೆಯಾಗಿ ಇರುವಂತ ಅನ್ಯ ವಸ್ತು ಬಂದಿದೆ ನಮ್ಗೆ. ಸೊ ಈ ಕೊಳೆ ಹೋಗಬೇಕು, ಈ ಕೊಳೆ ಹೋಗುತ್ತೆ ನಮ್ಗೆ. ಸೊ ಆ ಕೊಳೆ ಹೋಗ್ಬೇಕಂದ್ರೆ ಆ ದೇವರನ್ನ ಆ ಕೊಳೆ ಇಲ್ಲದವನು ಅಂತ. ಅದಕ್ಕೆ ಶುಚಿ ಅಂತ ಸ್ನಾನ ಮಾಡುವಾಗ ಆ ಒಂದು ಆಚಮನ ಯಾವ್ದು ತಗೊಂಡು ಶುಚಿ ಎಂಬೋ ತಿಳುವಳಿಕೆಯಿಂದಲೇ ಒಂದು ಉದ್ಧರಣಿ ನೀರಿಂದ ನಾವು ಆಚಮನ ಮಾಡಿದಾಗಲೂ ಹಾಗೇನೆ ಶುಚಿ ಪವಿತ್ರ ಮಾಡುತ್ತೆ. ನೀರು ನೋಡಿದ್ರೆ ಪವಿತ್ರ. ಸೊ ಹಾಗೆ ಅವನನ್ನ ಶುಚಿ ಅಂತ ಅವನನ್ನ ಯಾಕೆ ಚಿಂತನೆ ಮಾಡ್ತೀವಿ ಅಂದ್ರೆ ಅವನಿಗೆ ಈ ಸಂಸಾರ ಬಂಧನ ಅಂಬೋದು ಯಾವ್ದಿಲ್ಲ. ಅವನು ದೇವ ಆಯ್ತು. ಅದು ಎಕ್ಸ್ಪ್ಲೈನ್ ಮಾಡುವ ಅದು ಯಾಕೆ ಅವನಿಗೆ ಇಲ್ಲ. ಪ್ರಕೃತಿ ಸಂಬಂಧ, ಪ್ರಕೃತಿ ಅವನ ಅಧೀನ. ಆ ಲಕ್ಷ್ಮೀದೇವಿಗೂ ಇಲ್ಲ, ಆ ಲಕ್ಷ್ಮೀದೇವಿಯಿಂದ ನಿಮಯಿಸಲ್ಪಡುವಂತ ಈ ಪ್ರಕೃತಿ ಎಂಬುದು ಕೊಳೆ. ಆ ಕೊಳೆ ಅವನ ವಶದಲ್ಲಿ ಇದೆ, ಅವನನ್ನ ಅದು ಬಾಧಿಸೋದೇ ಇಲ್ಲ. ಸೊ ಆದ ಕಾರಣದಿಂದ ಅವನು ಮಾಧವ. ಲಕ್ಷ್ಮಿಗೇನೂ ಅದಿಲ್ಲ, ಅವಳಿಗೇನೋ ಕಂಪನಿ ಇಲ್ಲ. ಅವನ ಅನುಗ್ರಹದಿಂದ ಪ್ರಕೃತಿ ಬಂಧನೆ ಅವಳಿಗೆ ಇಲ್ಲ, ಆ ಕೊಳೆ ಇಲ್ಲ ಅವಳಿಗೆ. ಸೊ ಆದ ಕಾರಣದಿಂದ ಅವನನ್ನ ಮಾಧವ ಅಂತ ನಾವು ಚಿಂತನೆ ಮಾಡುವುದರಿಂದ ನಮಗೆ ಕೊನೆಯಲ್ಲಿ ಹೋಗುತ್ತೆ. ಈವಾಗ ನಡು ನಡುವೆ ಬರುತ್ತಿಪ್ಪ ಈ ವಿಘ್ನಗಳೆಲ್ಲ ಇರುತ್ತಲ್ಲ, ನಮಗೆ ಭಯ 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 ದಿನಾಗ್ಲೂ ಮನೆ ಬಿಟ್ಟು ಹೋಗುವಾಗ ಭಯ, ಈ ಭಯಗಳು ಹೋಗತ್ತಂತ. ಅದಕ್ಕೆ ಮಾಧವ ಎಂಬ ಶಬ್ದನ ಮಾಧವ ಅಂತ ಪ್ರಯೋಗ ಮಾಡಿದ್ದಾರೆ. ಈ ಮಾಧವ ಇದ್ದಾನೆ ಅಂತ ಚಿಂತನೆ. ಇವನು ಹೇಗಿದ್ದಾನೆ ಅಂದ್ರೆ ಮಾರುತನಲ್ಲಿ ಇದ್ದಾನೆ. ಇದು ಎಲ್ಲಿಂದ ದಾಸರು ತಕೊಂಡಿದ್ದಾರೆ ಅಂದ್ರೆ ಇದು ಹೇಳ್ತಾರೆ ಈ ವಿಷಯ ಬಂದು ಮಧ್ವ ಮಂತ್ರಾರ್ಥ ಮಂಜರಿ ಅಂತ ನಾರಾಯಣ ಪಂಡಿತರು ಮಾಡಿದ್ದಾರಂತೆ. ಅಲ್ಲಿ ಬರುವಾಗ ಅವರು ಈ ವಿಷಯದಲ್ಲಿ ಹೇಳ್ತಾರಂತೆ. ಅವ್ರಿಗೆ ಏನು ಎಲ್ಲಿಂದ ಅವ್ರು ತಕೊಂಡಿದ್ದಾರಂದ್ರೆ ಉತ್ತರಕಾಂಡ ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ ಅದು ಬರತ್ತಂತ. ಅಲ್ಲಿ ಹೇಳುವಾಗ ಅಗಸ್ತ್ಯರು ಬಂದು ಅದು ಹೇಗಿದೆ ಅಂದ್ರೆ ಉತ್ತರಕಾಂಡ ನೋಡಿದಾಗ ಅದು ಅಗಸ್ತ್ಯರು ರಾಮದೇವರು ಕ್ವಶನ್ ಮಾಡ್ತಾನ, ಅಗಸ್ತ್ಯರು ಸಭೆಯಲ್ಲಿ ಹೇಳು, ಆ ಒಂದು ಸಂವಾದ ರೂಪವಾಗಿದೆ. ಅಲ್ಲಿ ಕ್ಲಾರಿಫೈ ಮಾಡ್ತಾರೆ, ರಾಮ ಕೇಳ್ತಾನಂತ ನಮನ್ಗೆ ಎಲ್ಲವೂ ಗೊತ್ತು. ಅದು ಅಗಸ್ತ್ಯರಿಂದ ಬಂದು ಅದು ಅವ್ರ ಅಗಸ್ತ್ಯರ ಪ್ರಖ್ಯಾತಿಗೆ ಬರುತ್ತೆ, ಆಮೇಲೆ ಜನರಿಗೆ ಗೊತ್ತಾಗುತ್ತೆ. ಆ ನಿಟ್ಟಿನಿಂದ ಹೇಳಿದ್ದಾನೆ ದೇವ್ರ ಸರ್ವಜ್ಞ. ಅಫ್ಕೋರ್ಸ್ ಅದು ನಮ್ಗೆ ಇಷ್ಟು ತನಕ ನೋಡ್ತಾ ಬಂದಿದೀವಿ. ಅಲ್ಲಿ ಬರೋವಾಗ ಅವ್ರು ಹೇಳ್ತಾರೆ ಇದು ಇದು ಒಂದು ದೇವರ ವಿಶೇಷ ಒಂದು ರೂಪವನ್ನ ಹೇಳ್ತಾರ. ಇಲ್ಲಿ ವಾಯುದೇವರು 3 ಕೋಟಿ ರೂಪಗಳನ್ನ ತಾಳ್ತಾರಂತೆ. ಅದು ಯಾವ ಪ್ರಸಂಗದಲ್ಲಿ ಬರುತ್ತೆ ಅಂದ್ರೆ ರಾವಣ ಒಂದು ಪಶ್ಚಿಮ ಒಂದು ದಿಗ್ವಿಜಯಕ್ಕೆ ಎಲ್ಲ ವರ ಎಲ್ಲ ಪಡೆದ ಮೇಲೆ ಎಲ್ಲಾ ಕಡೆಗೆ ಹೋಗಿ ಎಲ್ಲರನ್ನು ಪೀಡೆ ಕೊಟ್ಟು ಹೋಗ್ತಾ ಬರ್ತಾನ. ವಿಜಯ ಅವನಿಗೆ ಬಲದಿಂದ ಅವನಿಗೆ ಸಿಕ್ಕತ್ತಂತ. ಆವಾಗ ಪಶ್ಚಿಮ ಸಮುದ್ರ ಅಂತ ಹೇಳ್ತಾರೆ. ಪಶ್ಚಿಮ ಸಮುದ್ರಕ್ಕೆ ಹೋದಾಗ ಪಶ್ಚಿಮ ಸಮುದ್ರದ ಹತ್ತಿರ ಒಂದು ಗುಹೆ ಇರತ್ತಂತ. ಆ ಗುಹಾನಲ್ಲಿ ಒಳಗೆ ಹೋಗ್ತಾನೆ. ಒಳಗೆ ಹೋದ ತಕ್ಷಣ ಅವನಿಗೆ ಬಂದು ಒಂದು ತುಂಬಾ ಅನೇಕ ರೂಪದಿಂದ ಅಲ್ಲಿ ಮಾರುತಿ ವಾಯುದೇವರು ಮತ್ತು ವಾಯುದೇವರ ಪುತ್ರರು ತಗೋಬಹುದು. ವಾಯುದೇವ್ ಮುಖ್ಯವಾಗಿ ವಾಯುದೇವರನ್ನು ತಗೊಂಡು ವಾಯುದೇವರು ಅಷ್ಟು ರೂಪದಿಂದ ಇರ್ತಾನಂತ. ಅಲ್ಲಿ ದೇವರು ಇರ್ತಾನ. ಆ ದೇವರ ಹತ್ರ ಲಕ್ಷ್ಮೀ ದೇವಿಯರು ಇರ್ತಾರ. ಆಮೇಲೆ ಅದು ಲಕ್ಷ್ಮೀ ದೇವಿಯ ರೂಪಕ್ಕೆ ಮೋಹಕ್ಕೆ ಒಳಗಾಗ್ತಾನೆ. ಮತ್ತು ತಾವು ಯಾರು ಏನು ಅಂತ ಅವನು ವಿಚಾರ ಮಾಡುವಾಗ ಆ ಒಂದು ಅಲ್ಲಿ ಇರುವಂತ ಕಪಿಲ ರೂಪ ಭಗವಂತ ಅಲ್ಲಿ ಇರ್ತಾನಂತ. ಆ ಕಪಿಲ ರೂಪ ಭಗವಂತ ಅಲ್ಲಿ ಇವರು ವಾಯುದೇವರು ಅನಂತ ರೂಪದ 3.5 ಕೋಟಿ ರೂಪದಿಂದ ಅವರು ಇರ್ತಾರೆ. ಅಲ್ಲಿ ಇರುವಂತ ಕಪಿಲ ದೇವರು ಅವನ ಒಳಗೆ ಮಾರುತನ ಒಳಗೆ ಆ ಕಪಿಲ ರೂಪವನ್ನ ಇಲ್ಲಿ ಹೇಳ್ತಾರೆ. ಕಪಿಲ ರೂಪವೂ ಅಷ್ಟಿರತ್ತಂತೆ. ಅದು ವರ್ಣನೆಯನ್ನು ಕೊಡ್ತಾರೆ, ಅದು ಹೇಗಿರುತ್ತೆ ಅಂತಾನು ಕೊಡ್ತಾರೆ. ಸೊ ಅದು ಹೇಳುವಾಗ ಮಹಾಕಾಂತಿ ಇಲ್ಲಿ ಹೇಳುವಾಗ ಇಲ್ಲಿ ರಾವಣ ಎಲ್ಲವೂ ಪೂರ್ತಿ ನೋಡೋದಿಲ್ಲ. ಆ ವಿವರ ಅವತಾರ ಅಂತ ಹೇಳ್ತಾರೆ. ಅವತಾರ ಅಂದ್ರೆ ಅವನು ಕಾಣಿಸಿಕೊಟ್ಟ. ಅದು ಹೇಗೆ ಕಾಣಿಸಿಕೊಟ್ಟ ಅಂದ್ರೆ ವಾಯುದೇವರು ಈ ಪರ್ಟಿಕ್ಯುಲರ್ ವಾಯುದೇವರಿಗೆ ಅನಂತ ರೂಪ ಇದೆ. ಆ ಒಂದೊಂದು ದೇವರ ಅನುಗ್ರಹ ಇದ್ದ ಒಂದೊಂದು ರೂಪ ದೇವರ ಒಂದೊಂದು ರೂಪದಿಂದ ಅವನು ಹುಟ್ಟುತ್ತಾನೆ. ಆ ಮಹತ್ತತ್ವ ಮುಂತಾದ ನೋಡುವಾಗ ಅದು ಬರುತ್ತೆ ಒಂದೊಂದು ರೂಪದಿಂದ ಅಂದ್ರೆ ದೇವರು ಅವನಲ್ಲಿ ತಮ್ಮ ಗುಣವನ್ನ ತಮ್ಮ ಗುಣದಿಂದ ಮಾರುತಿಯಲ್ಲಿ ಇರುವಂತ ಗುಣಗಳನ್ನ ವ್ಯಕ್ತಿ ಮಾಡ್ಲಿಕ್ಕೆ ದೇವರು ಒಂದೊಂದು ರೂಪದಿಂದ ವಾಯುದೇವರಿಗೆ ದರ್ಶನ ಕೊಡ್ತಾರೆ. ಸೊ ಹಾಗಿರುವ ಇದು ಎಲ್ಲಿ ಬಂತು, ಇದು ಒಂದು ಮಾರುತಿ ಹೇಗೆ ಬಂದ್ರು ಅಂದ್ರೆ ಇಲ್ಲಿ ಕಪಿಲ ರೂಪ ಭಗವಂತ ದರ್ಶನ ಕೊಟ್ಟು ಅದಕ್ಕೆ ಕಪಿಲ ರೂಪದಿಂದ ಹುಟ್ಟಿದ ಮಾರುತಿ ಅಂತ ಆ ಅರ್ಥದಲ್ಲಿ ಕೊಡ್ತಾರೆ. ಸೊ ಈ ಕಪಿಲ ದೇವರು ಹೇಗಿರ್ತಾರೆ, ಕಪಿಲ ದೇವರು ಹೇಗಿದ್ದಾನೋ ತಂದೆ ಹ್ಯಾಂಗೆ ಮಗ ಅಂತ ಹೇಳ್ತಾರಲ್ಲ, ಹಾಗೇನೆ ಈ ಕಪಿಲ ದೇವರು ಬಂದು ಮಹಾಕಾಂತಿ ಅವರ ಕಾಂತಿ ದೇವರ ಲಕ್ಷಣಗಳನ್ನ ಹೇಳ್ತಾರೆ. ಮಹಾಕಾಂತಿಯುತರಾಗಿರ್ತಾರೆ. 4 ಭುಜದಿಂದ ಶಂಖಚಕ್ರ ಮುಂತಾದ 4 ಕೈಗಳು 4 ಆಯುಧಗಳು ಆಮೇಲೆ ಸರ್ವ ಆಭರಣದಿಂದ ಇದ್ದಾರೆ. ಕರ್ಣದಲ್ಲಿ ಕುಂಡಲ ಆಮೇಲೆ ಹಾರ ಮತ್ತು ನೂಪುರ ಮತ್ತು ಕೇಯೂರ ಆಮೇಲೆ ಭಗವಂತನಿಗೆ ಬರುವಾಗ ಶ್ರೀವತ್ಸವನ್ನು ಹೇಳ್ತಾರೆ. ಸೊ ನಿಂತಿರ್ತಾನೆ ಭಗವಂತ. ಇಲ್ಲಿ ಒಂದು ವಾಯುದೇವರಿಗೇನು ಪುತ್ರನಾದ ವಾಯುದೇವರಿಗೇನು ಎಲ್ಲವೂ ಇರುತ್ತೆ, ಎಕ್ಸೆಪ್ಟ್ ಈ ಶ್ರೀವತ್ಸ ಚಿಹ್ನ ಇರೋದಿಲ್ಲ. ಪಾದದಲ್ಲಿ ಒಂದು ಚಕ್ರ ಶಂಖ ಅದು ಪಾದದಲ್ಲಿ ಅವ್ರಿಗೆ ವಿಷ್ಣು ಚಿಹ್ನೆಗಳು ಮಾತ್ರ ಇರೋದಿಲ್ಲ, ಅದರ್ವೈಸ್ ಹಾಗೆ ಇರ್ತಾರೆ. ಹಾಗೆ ಅಂದ್ರೆ ಅದಕ್ಕೆ ಒಂದು ರಿಫ್ಲೆಕ್ಷನ್ ಬಿಂಬ ಪ್ರತಿಬಿಂಬ ತರ ಈ ರಿಫ್ಲೆಕ್ಟ್ ಪೂರ್ತಿಯಾಗಿ ಕಪಿಲ ದೇವರು ವಾಯುದೇವರಲ್ಲಿ ಇರುವಂತ ಗುಣವನ್ನ ವ್ಯಕ್ತ ಮಾಡುತ್ತಾರಂತ. 32 ಲಕ್ಷಣ ಅಂತ ಹೇಳ್ತೀವಲ್ಲ, ಆ ಲಕ್ಷಣದಿಂದ ಅವರು ಇರ್ತಾರಂತ. ನಿಂತು ಏನ್ ಮಾಡ್ತಾ ಇದ್ದಾರಂದ್ರೆ ಕಪಿಲ ದೇವರು ಮುಂದೆ ನಿಂತು ಕುಣಿದಾಡುತ್ತಾ ಇರ್ತಾರಂತ. ಕುಣಿದಾಡೋದು ಯಾಕೆ, ಸುಮ್ನೆ ಕುಣಿದಾಡುವ ಸುಂತಿಲ್ಲ, ಜ್ಞಾನಾರ್ಜನೆ ಅನಂತ ಸಾಧನೆ, ಅವರ ಅನಂತ ಅನಂತ ಮೂರುವರೆ ಕೋಟಿ ರೂಪ ತಕೊಂಡು ಅವ್ರ ಮುಂದೆ ಜ್ಞಾನ ಸಮೇತವಾಗಿ ಅವರು ನರ್ತನ ಮಾಡ್ತಾ ಇದ್ದಾರೆ. ಸೊ ಆ ರೂಪದಿಂದ ಇಷ್ಟು ಮೂರುವರೆ ಕೋಟಿ ರೂಪಗಳು ಇರುತ್ತಲ್ಲ, ಈ ಮೂರುವರೆ ಕೋಟಿಯಿಂದ ಬಂದ ಒಂದು ಅಂಶ, ಒಂದು ಅಂದ್ರೆ ವಾಯುದೇವರ ಈ ವಾಯುದೇವರ ಒಂದು ಅಂಶದಿಂದ ಅವ್ರು ಏನ್ ಮಾಡ್ತಾರಂದ್ರೆ, ಆ ಬ್ರಹ್ಮಾಂಡ ಆ ತ್ರಿವಿಕ್ರಮ ರೂಪದಿಂದ ಆ ಬ್ರಹ್ಮಾಂಡದ ಕರ್ಪರ ಒಡೆದು ಅಲ್ಲಿಂದ ಆಕಾಶ ಗಂಗಾ ಬರ್ತಾಳೆ. ಆಕಾಶ ಗಂಗಾ ಇರೋದು ಭೂಮಿ, ಆ ಬ್ರಹ್ಮಾಂಡ ಇದೆ, ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡವನ್ನ ಆವರಿಸಿ ಇರೋದು ದ ಪ್ಯೂರ್ ಪ್ಲೇ, ಆ ಒಂದು ಭೂ ಆವರಣ ಒಂದು ದೊಡ್ಡದಾಗೆ ಒಂದು ನೂರು ಕೋಟಿ ಅಷ್ಟು ಬಿತ್ತಿರುವಂತ, ಅಷ್ಟು ಯೋಜನೆಗಳು ಬಿತ್ತಿರುವಂತ ಒಂದು ದೊಡ್ಡ ಆವರಣ. ಇಟ್ಸ್ ವಜ್ರದಂತೆ ಇರುವಂತ, ಇಟ್ಸ್ ದ ಹಾರ್ಡೆಸ್ಟ್ ಪೋರ್ಷನ್, ಲೈಕ್ ಅವ್ರ ಬೋನ್ಸ್ ತರ ಅಂತ ಹೇಳ್ತೀವಲ್ಲ, ಅಷ್ಟು ಹಾರ್ಡ್ ಪೋರ್ಷನ್ ಇಂದ ಅದೇ ಪೃಥ್ವಿಯ ಲಕ್ಷಣ. ಆ ಆವರಣ ಇಲ್ಲಿ ಭೂಮಿ ಒಳಗೆ ಬ್ರಹ್ಮಾಂಡದ ಒಳಗೆ ಎಲ್ಲವೂ ಮಿಶ್ರಿತವಾಗಿಯೇ ಇರುತ್ತೆ. ಪ್ರಪೋರ್ಷನ್ ಅನ್ನ ಇಟ್ಟುಕೊಂಡು ಇದು ಭೂಮಿ, ಇದು ನೀರು, ಇದು ಬೆಂಕಿ, ಹೀಗೆ ನಾವು ಬೇರೆ ಬೇರ್ಪಡಿಸ್ತೀವಿ. ಅಲ್ಲಿ ಇರೋದು ಪ್ಯೂರ್ ತತ್ವರೂಪವಾಗಿರತ್ತೆ ಅಂತ ಹೇಳಿದ್ರೆ, ತತ್ವರೂಪ ಅಂದ್ರೆ ತತ್ವ ಅಂದ್ರೆ ಅದು ವೇದಗಳಿಂದ ವೇದದಿಂದ ಆ ಒಂದು ನಿರೂಪಿಸಲ್ಪಡುವಂತದ್ದಕ್ಕೆ ತತ್ವ ಅಂತ ಕರೀತಾರೆ. ಈ ಆ ಭೂಮಿ ಆವರಣ ಇರ್ತ, ಭೂಮಿ ಆವರಣ ಆದ ಪೃಥ್ವಿ ಆವರಣ ಆದ ಮೇಲೆ ಜಲೀಯ ಜಲ ಆವರಣ ಬರುತ್ತೆ. ಸೊ ದಟ್ ಅಲ್ಲಿ ದೇವತೆಗಳು, ಈ ಬ್ರಹ್ಮಾಂಡಕ್ಕೆ ಆಚೆ ದೇವತೆಗಳು ಎಲ್ಲರು ಅಂದ್ರೆ ತಾತ್ವಿಕ ದೇವತೆಗಳು, ಹಿಂದಿನ ಕಲ್ಪ ಅನೇಕ ಕಲ್ಪಗಳಲ್ಲಿ ಅವರ ಅಪರೋಕ್ಷವನ್ನ ಪಡೆದು ಆಮೇಲೆ ತಪಸ್ಸು, ಅನೇಕ ಕೋಟಿ ತಪಸ್ಸು ಕಲ್ಪಗಳ ಕಲ್ಪ ಸಾಧನೆ ಎಲ್ಲ ಮುಗಿಸಿ ಆಯಾ ದೇವತಾ ಪದವಿಯನ್ನ ಬಂದ ಆ ಮೂಲ ರೂಪ ಇದೆಲ್ಲ, ಆ ಮೂಲ ರೂಪದಿಂದ ಯಾವಾಗ್ಲೂ ಇಲ್ಲಿ ಇದ್ದು ಕಂಟಿನ್ಯೂಸ್ ಆಗಿ ತಪಸ್ಸು ಮಾಡ್ತಾ ಇರ್ತಾರ. ಸೊ ಆ ಅಲ್ಲಿ ಇರುವಂತದ್ದು ಗಂಗೆ, ಗಂಗೆ ಮತ್ತು ಗಂಗೆ ಜೊತೆಯಲ್ಲಿ ಅಪತಿಯಾದಂತ ವರ್ಣನು ಅಲ್ಲೇ, ವರ್ಣ ಇರ್ತಾನೆ, ಗಂಗೆ ಅಲ್ಲೇ ಇರ್ತಾಳ, ವರ್ಣನ ಜೊತೆಯಲ್ಲಿ ಆ ನಿಯತ ಪತ್ನಿ ಅದೇ ರೂಪದಿಂದ ಅಲ್ಲಿ ಅವಳು ಇರ್ತಾಳೆ. ಸೊ ಆ ಅವಳು ಆ ಬ್ರಹ್ಮಾಂಡ ಕರ್ಪರ ಎಷ್ಟು ಆ ದೇವರ ಉಗುರು ತಾಗಿದಾಗೆ ಅದು ವಜ್ರಂತೆ ಅದು ಎಲ್ಲವನ್ನೂ ಒಂದು ಸೀಳಿ ಎಷ್ಟು ತನಕ ಹೋಯ್ತು ಅಂದ್ರೆ ಅಲ್ಲಿ ನಖವನ್ನ ನೋಡಿದ ತಕ್ಷಣ ಗಂಗೆ ಓಡಿ ಬಂದು ಬಿಡ್ತಾಳಂತೆ. ಜಸ್ಟ್ ಇಮ್ಯಾಜಿನ್ ಗಂಗೆ, ದಟ್ಸ್ ಅ ಪ್ಯೂರ್ ಪ್ಲೇ ಗಂಗೆ, ಅಲ್ಲಿಂದ ಜಲೀಯ ಆವರಣದಿಂದ ಆ ಗ್ಯಾಪ್ ನಿಂದ ಒಳಗೆ ಬರ್ತಾಳೆ. ಇದೆಲ್ಲ ಪ್ರಾಕೃತವೇ ಆಗಿದೆ, ಪ್ರಾಕೃತವೇ ತ್ರಿಗುಣಾತ್ಮಕವಾಗೇ ಇರುತ್ತೆ. ಸೊ ಅದು ಒಳಗೆ ಬರಬೇಕು ಅಂದ್ರೆ ಎಲ್ಲವೂ ಒಳಗೆ ಬಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಭೂಮಿ ಒಳಗೆ ನಾವಿರುವಂತ ಈ ಒಂದು ಬ್ರಹ್ಮಾಂಡ ಏನಾಗಬೇಕು? ಸೊ ಅದಕ್ಕೆ ಒಂದು ರೂಪದಿಂದ ಅವರೇ ನಿಂತು ಬಿಡ್ತಾರಂತ. ಈ ನೀರನ್ನ ಅಂದ್ರೆ ದೇವರು ಮಾಡಿದ ದೇವರು ಎಲ್ಲ ಮಾಡ್ತಾನೆ, ಮಾಡುವಾಗ ದೇವರು ಈ ರೂಪವನ್ನ ಅಲ್ಲಿಂದ ನೀರು ಬರುತ್ತಾನೆ. ಆ ನೀರು ಪ್ಯೂರ್ ಪ್ಲೇ, ಅದು ದೇವಗಂಗಾ ಅಂತ ಹೇಳ್ತೀವಿ ಅದಕ್ಕೆ. ಅಲ್ಲಿಂದ ಬರುವಂತ ಪ್ಯೂರ್ ಗಂಗೆ ಅಲ್ಲಿ ಬರ್ತಾಳಂತ. ಅಲ್ಲಿ ಅದನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಕರ್ಪರವನ್ನ ಅದು ತಾಕದಂತೆ ಎಷ್ಟು ಬರಬೇಕು, ಎಷ್ಟು ಅದನ್ನ ನಿಯಮನ ಮಾಡಬೇಕು, ಅದು ಅಲ್ಲಿಂದ ಬಂದು ಆ ಸ್ವರ್ಗ ಲೋಕ ಇತರ ಆ ಊರ್ಧ ಲೋಕದಲ್ಲೆಲ್ಲ ಇರುತ್ತೆ. ಆಮೇಲೆ ಭಗೀರಥನ ಆ ಒಂದು ಪ್ರಾರ್ಥನೆಗೆ ಒಲಿದು ಆಮೇಲೆ ಕೆಳಗೆ ಬರುತ್ತೆ. ನಮ್ಮ ಭೂಮಿ, ನಾವಿರುವಂತ ಈ ಭೂಮಿಯಲ್ಲಿ ವಾಸ ಮಾಡುವಂತ ಈ ಭೂಲೋಕಕ್ಕೆ ಬರುತ್ತೆ ಅದು. ಸೊ ಅಷ್ಟು ಆಮೇಲೆ ಬಂದು ಆಮೇಲೆ ಅದು ಭೂಲೋಕ ಮತ್ತು ಪಾತಾಳ ಲೋಕಕ್ಕೇನೋ ಅದು ಹೋಗುತ್ತೆ. ಸೊ ಮೂರು ಕಡೆನೂ ಅದು ಹರಿಯುತ್ತದೆ ಗಂಗಾ. ಸೊ ಅದು ಬರೋವಾಗ ದ ಪ್ರಾಸೆಸ್ ಅಂಡ್ ಹೌ ಕರ್ಪರದಿಂದ ಇಟ್ ಹ್ಯಾಸ್ ಟು ಗೋ ತ್ರೂ ಆಲ್ ದ ಲೋಕಸ್, ಅದು ಎಲ್ಲವೂ ಹೇಗಾಗತ್ತೆ ಇಷ್ಟಕ್ಕೆ ಬದ್ದಾಗ ಆಗಲ್ಲ. ಅದನ್ನ ಈ ರೂಪದಿಂದ ಅವರು ನಿಯಮನ ಮಾಡ್ತಾರೆ, ಈ ರೂಪದಿಂದ ಅವ್ರು ಮಾಡ್ತಾರಂತ ಇದನ್ನ ಹೇಳ್ತಾರೆ. ಸೊ ಇದು ಈ ಕತೆ ಇದನ್ನ ಹೇಳ್ಬಿಟ್ಟು ಆ ರಾವಣ ನೋಡೋದು ಹೇಳ್ತಾರೆ. ರಾವಣ ನೋಡಿದ್ರಿಂದ ಅವ್ರು ಯಾರು ಹೇಗೆ ಅಂದ್ರೆ ಅವಾಗೆ ಅವರ ಕಪಿಲ ರೂಪ ಭಗವಂತ ಅವರಿಂದ ವಾಯುದೇವರು ಅವ್ರು ಮಾಡುವಂತ ಒಂದು ಶ್ವಾಸ ಅಂದ್ರೆ ಏನು ದೇವರಿಗೆ ಅಪ್ರಾಕೃತವಾದದ್ದು. ವಾಯುದೇವರು ಹೂಂತ ಶ್ವಾಸ ರೂಪವಾಗ ಹೂಂತ ಒಂದು ಹೂ ಬಂದಾಗ ಅವನು ಮೂರ್ಛಿತನಾಗಿ ರಾವಣ ಕೆಳಗೆ ಬಿದ್ದು ಆ ಮೂರ್ಛೆ ಹೋದ ಮೇಲೆ ಪಲಾಯನ ಮಾಡಿಬಿಡ್ತಾನ ಅಂತ ಬರುತ್ತೆ. ಸೊ ಆ ರೂಪವನ್ನ ಹೇಳ್ತಾರೆ. ಇದು ಉತ್ತರಕಾಂಡ ರಾಮಾಯಣದಲ್ಲಿ ಇದೆ ಅಂತ ಹೇಳ್ತಾರೆ, ಬಟ್ ಐ ಕುಡಂಟ್ ಫೈನ್ ಹುಡುಕಿದ್ದಾಗ ಸಿಕ್ಕಿಲ್ಲ ನನ್ಗೆ. ಸೊ ಈ ವಿಷಯವನ್ನ ಅಲ್ಲಿ ಮಂತ್ರಾರ್ಥ ಮಧ್ವ ಮಂತ್ರಾರ್ಥ ಮಂಜರಿ ನಾರಾಯಣ ಪಂಡಿತರ ಪುಸ್ತಕ ಅಂತ ಅದನ್ನ ಅವರು ವ್ಯಾಖ್ಯಾನದಲ್ಲಿ ಕೋಟ್ ಮಾಡಿದ್ದಾರೆ. ಸೊ ಇದು ಎಲ್ಲಿ ಬರ ಕಪಿಲ ದೇವರ ಮಹಿಮೆ ಅಂತಾನು ಹೇಳ್ತಾರೆ. ಸೊ ಇದನ್ನ ಹೇಳ್ತಾರೆ. ಸೊ ಇದನ್ನ ಪ್ರಮಾಣವಾಗಿ ಇಟ್ಟುಕೊಂಡು ಇಲ್ಲಿ ಮಾರುತನ ಈ ಮಾರುತನ ಅಂತರ್ಯಾಮಿ ಮಾಧವ ಮಾಧವ ಅಂತ ಹೇಳ್ತಾರ, ಕಪಿಲ ಅಂತ ಹೇಳ್ತಾರ. ಆಮೇಲೆ ಇನ್ನೊಂದು ಕಡೆ ಬರುವಾಗ ಇದನ್ನ ಮಾಡುವಾಗ ಮಾನಸ ಸ್ಮೃತಿಯಲ್ಲಿ ಇದನ್ನ ಬಂದು ಪ್ರದ್ಯುಮ್ನ ಅಂತಾನು ಹೇಳಿದ್ದಾರೆ. ಸೊ ಯಾವ ರೂಪ ಯಾವ್ದು ಅಂತ ವಿವಕ್ಷೆಯಿಂದ ಹೇಳಿದ್ದಾರೆ. ಪ್ರದ್ಯುಮ್ನ ಅಂತ ಮಾನಸ ಸ್ಮೃತಿಯಲ್ಲಿ ಯಾಕೆ ಹೇಳಿದ್ದಾರೆ ಅಂತ ಬದುಕೆ ಅದು ಅವರು ಚಾಂದೋಗ್ಯ ಉಪನಿಷತ್ತು ಎಂಬುದನ್ನ ಕೊಟ್ ಮಾಡ್ತಾರೆ. ಅಲ್ಲಿ ಏನು ಪ್ರದ್ಯುಮ್ನ ಎಲ್ಲಿಂದ ಬಂತು ಅಂದ್ರೆ ಈ ಕಥೆಯಲ್ಲಿ ಬರುವಾಗ ಆ ಮಾರುತ ರೂಪ ಮಾರುತ ಅಂದ್ರೆ ವಾಯುದೇವರು ಏನು ಮಾಡ್ತಾರಂದ್ರೆ ಹೂ ಅಂತಾರಂತ ಅವರ ಶ್ವಾಸ ಹೂ ಅಂತ ಅವರು ಪ್ರಯತ್ನಪೂರ್ವಕವಾಗೂ ಇಲ್ಲ ಅವರ ಶ್ವಾಸ ಅವರ ಒಂದು ಶ್ವಾಸದಿಂದ ರಾವಣ ಹಾಗೆ ಮೂರ್ಛಿತನಾಗ್ಬಿಡ್ತಾನ ಪಲಾಯನ ಮಾಡ್ತಾನೆ. ಸೊ ಅದು ಬರುವಾಗ ಹೂ ಅಂತ ಬರುತ್ತೆ ನೋಡಿ, ಹುಂಕಾರ ಬರುತ್ತೆ ನೋಡಿ. ಆ ಹುಂಕಾರ ಅಂತ ಬರುವಾಗ ಅಲ್ಲಿ ಹೇಳುವಾಗ ಇದು ಹುಂಕಾರ ಅಂಬುದು ಇದು ಯಜ್ಞ ಸಾಮ ಅಂತ ಒಂದು ಸಾಮ ಉಪಾಸನೆ ಅದನ್ನ ಅವರು ಅದು ಮಾನಸ ಸ್ಮೃತಿಯಲ್ಲಿ ಅದನ್ನ ಸೂಚನೆ ಮಾಡಿದ್ದಾರೆ. ಇದು ಒಂದು ಉಪಾಸನೆಗಳು ಇದು ಚಿಂತನೆ ಉಪಾಸನೆ ಅಂದ್ರೇನು ಚಿಂತನೆ ಅಂತ ನಮ್ಮ ಲೆವೆಲ್ಗೆ ಚಿಂತನೆ ಮಾಡುವಾಗ ನಾವು ಚಿಂತನೆ ಮಾಡುವಾಗ ಅದಕ್ಕೆ ಕನೆಕ್ಟೆಡ್ ಅದಕ್ಕೆ ಸಂಬಂಧವಾದಂತ ಈ ಕತೆ ಆಗಲಿ ಮಾರುತನ ಅವತಾರ ಆ ಕತೆ ಆಗಲಿ ಹೂ ಮಾಡಿದ್ದ ಹೂ ಅಂತ ಬಂತು ಅಂತ ಹೇಳುವಾಗ ಆ ಹೂ ಬಂದದ್ದು ಅದು ಹಿಂಕಾರ ಆಗತ್ತ ಹಿಂಕಾರ ಆ ಧ್ವನಿ ಅಂತ ಮಾಡುವಾಗ ಅದು ನಮ್ಮ ಕಳೆಯವರದಲ್ಲಿ ನಮ್ಮ ದೇಹಕ್ಕೆ ಸಂಬಂಧವಾಗಿದೆ. ಸೊ ಆದ ಕಾರಣದಿಂದ ಅಲ್ಲಿ ಯಜ್ಞ ಸಾಮ ಅಂಬುದು ನಮ್ಮ ಚರ್ಮ ನಮ್ಮ ಧಾತುಗಳಲ್ಲಿ ದೇವರನ್ನ ಚಿಂತನೆ ಮಾಡ್ಬೇಕಂತ. ಈ ಧಾತುಗಳಲ್ಲಿ ದೇವರ ಚಿಂತನೆ ಮಾಡಿದ್ರೆ ಅದಕ್ಕೆ ಫಲ ಏನ್ ಹೇಳ್ತಾರಂದ್ರೆ ನಮ್ಮ ಅಂಗ ಈ ಲೌಕಿಕದಲ್ಲೇ ನಮ್ಗೆ ಏನಾದ್ರು ಬೋನ್ ಪ್ರಾಬ್ಲಮ್ ಆರ್ ಸ್ಕಿನ್ ಪ್ರಾಬ್ಲಮ್ ಆಗಲಿ ಬೋನ್ ಪ್ರಾಬ್ಲಮ್ ಬ್ಲಡ್ ಮೇನ್ ಆಗಿ ಈ ದೇಹವನ್ನ ನಮ್ಗೆ ಪೋಷಣೆ ಮಾಡುವಂತ ಈ ಧಾತುಗಳು ಚಂದಾಗಿ ಅದು ಆಯಾ ಕೆಲಸವನ್ನ ಚಂದಾಗಿ ಮಾಡಿಕೊಂಡು ಒಡೆಯದೇ ಇರುತ್ತಂತೆ. ಅದಕ್ಕೆ ಈ ಚಿಂತನೆ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಮಾನಸ ಸ್ಮೃತಿಯಲ್ಲಿ ಇಲ್ಲಿ ಹಿಂಕಾರ ಅಂದ್ರೆ ಅದು ಸಾಮದಲ್ಲಿ ಪಂಚಸಾಮದಲ್ಲಿ ಹಿಂಕಾರ ಅಂಬುದು ಪ್ರದ್ಯುಮ್ನ ಹೇಳುತ್ತಾರೆ. ಸೊ ಅವ್ರು ಏನ್ ಕೊಟ್ಟಿದ್ದಾರೆ ರೀ ಪ್ರದ್ಯುಮ್ನ ಚಿಂತನೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಪ್ರದ್ಯುಮ್ನ ಈ ರೀತಿಯಾಗಿ ಇಟ್ಟುಕೊಳ್ಳೋದು. ಸೊ ಆಮೇಲೆ ಮಾಧವ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತ ಆ ಗುಣ ಆ ಮಾಧವ ಅಂಬ ಗುಣ ಅವನಿಗೆ ದೇವರಿಗೆ ಕಂಪನೆ ಇಲ್ಲ ದೇವರಿಗೆ ಭಯ ಇಲ್ಲ ದೇವರಿಗೆ ಈ ಪ್ರಾಕೃತ ಅಂಬ ಭಯ ಎಲ್ಲ ಬರೋದು ಪ್ರಾಕೃತ ನಮ್ಮ ಸಜ್ಜನರಿಗೆ ಬರೋದು ಪ್ರಾಕೃತ ಸಂಬಂಧದಿಂದಲೇ ಬರುತ್ತೆ. ಸೊ ಆ ಪ್ರಾಕೃತ ಸಂಬಂಧ ಇಲ್ಲದ ಅವನು ಶುಚಿ ಎಂಬ ರೂಪ ಅವನಿಗೆ ಶುಚಿ ಎಂಬುದು ಅವನಲ್ಲಿ ಶೌಚಂ ಅಂತ ಹೇಳ್ತಾರೆ. ಶುಚಿ ಶೌಚ ಮಾಡ್ಕೋಬೇಕು ಶೌಚ ಅದು ಪದ ಯೂಸ್ ಮಾಡ್ತೀವಿ ಬರೀ ನಾವು ಅದು ಕರ್ಮವಾಚಿಯಾಗಿ ಯೂಸ್ ಮಾಡ್ತೇವೆ ಶೌಚ ಅಂತ ಶುಚಿ ಶೌಚ ಎಂಬುದನ್ನ ಕರ್ಮವಾಚವಾಗಿ ಯೂಸ್ ಮಾಡ್ತೀವಿ. ಅದು ಮಾಡುವಾಗ ಈ ಒಂದು ಭಗವಂತನ ಮಾಧವ ಆರ್ ಶುಚಿ ಅಂಬೋ ರೂಪ ಆರ್ ಶೌಚ ಅಂಬೋ ರೂಪ ಇದನ್ನ ನಾವು ಚಿಂತನೆ ಮಾಡಿದ್ರೆ ಭಾಗವತದಲ್ಲಿನ ಬರುತ್ತೆ. ಈಗ ಚಿಂತನೆ ಮಾಡಿದ್ರೆ ನಮಗೆ ಈವಾಗ ನಮ್ಗೆ ಭಯ ಹೋಗತ್ತ ಕೊನೆಯಲ್ಲಿ ಈ ಲಿಂಗ ದೇಹದ ಸಂಬಂಧವೂ ನಮ್ಗೆ ಹೋಗ್ಬಿಡತ್ತಂತೆ. ಸೊ ಅದಕ್ಕೆ ಅದನ್ನ ತರ್ತಾರೆ ಶೌಚ ಅಂಬೋದು ಶೌಚ ಅಂಬೋದನ್ನ ಯೂಸ್ ಮಾಡ್ತಾರೆ ಮಾಧವ ಅಂಬೋದು ಆ ಕಂಪನಿಯನ್ನ ತೆಗಿಯತ್ತಂತೆ. ಸೊ ಹೀಗೆ ಹೇಳ್ತಾರೆ. ಆಮೇಲೆ ಅಲ್ಲಿ ಇರುವಂತ ರೂಪ ಈ ಮಾರುತನಿಗೆ ಈ ಜನನ ಕೊಟ್ಟ ಆ ಒಂದು ರೂಪ ವಿಶೇಷ ಎಲ್ಲವೂ ಒಂದೇ ರೂಪ ವಿಶೇಷ ಅಂದ್ರೆ ಅಲ್ಲಿ ಕಪಿಲ ಅಂತ ಅಲ್ಲಿ ಮಾಧವ ಮಧ್ವ ಮಂತ್ರಾರ್ಥ ಮಂಜರಿಯಲ್ಲಿ ಅದು ಕಪಿಲ ಅಂತ ಅಲ್ಲಿ ಕೊಟ್ಟಿದ್ದಾರೆ ಉತ್ತರಾಖಂಡದಲ್ಲಿ ಬರತ್ತಂತದ್ದು. ಸೊ ಅದನ್ನ ರಾಮಾಯಣದಲ್ಲೇ ಬರೋದು ಕಪಿಲ ಎಂಬ ರೂಪ ಅಂತ ಚಿಂತನೆ. ಸೊ ಹೀಗೆ ಡಿಫರೆಂಟ್ ಆಸ್ಪೆಕ್ಟ್ ಡಿಫರೆಂಟ್ ಆಗಿ ಕೊಡ್ತಾರೆ. ಸೊ ಮಾರುತನ ಅಂತರ್ಯಾಮಿ ರೂಪಗಳು ಅಂತ ಹೇಳ್ತಾರೆ. ಮಾರುತ ಅಂತರ್ಯಾಮಿ ಅಂತ ಬರುವಾಗ ಅಲ್ಲಿನೂ ತಿರ್ಗಾ ಹೇಳುವುದು ಅದನ್ನೇ ಹೇಳ್ತಾರೆ. ಅಂತರ್ಯಾಮಿ ಎಂಬುದು ಇದು ಉಪನಿಷತ್ಗಳೇ ಆಗತ್ತ ಅಂತರ್ಯಾಮ ಬ್ರಾಹ್ಮಣ ಅಂತ ಹೇಳುವ ಅಂತರ್ಯಾಮಿ ಅಂದ್ರೆ ಅವನಿಗಿಂತ ಮಿಗಿಲ ಅಂತರ ಇದಂತ ಭೇದವನ್ನ ಹೇಳತ್ತ. ಮಾರುತಿ ಅಂದ್ರೆ ಅಲ್ಲಿ ವಾಯುದೇವರ ರೂಪ ವರ್ಣನೆಯನ್ನ ಕೊಡ್ತಾರ ನಾರಾಯಣನನ್ನದು ಕೊಡ್ತಾರೆ ಎಲ್ಲ ಐಡೆಂಟಿಕಲ್ ಆಗಿ ಆಲ್ಮೋಸ್ಟ್ ಇರುತ್ತೆ ಎಕ್ಸೆಪ್ಟ್ ಶ್ರೀವತ್ಸ ಮತ್ತು ಪಾದ ಚಿಹ್ನಗಳು ಇಲ್ಲ 32 ಲಕ್ಷಣಗಳು ಇರುತ್ತೆ. ಸೊ ಹಾಗೆ ಬರುವಾಗ ಅಂತರ ಇಟ್ ಈಸ್ ಡಿಫ್ರೆಂಟ್ ಅಂತರ್ಯಾಮಿ ಅಂತ ಅಂತರ ಅಂದ್ರೆ ಅವನಿಗಿಂತ ಬೇರೆಯಾದವನು ಅಂತರ ಅಂತ ಹೇಳ್ತಾರೆ. ಆಮೇಲೆ ಅಂತರ 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 ಒಳಗೆ ಒಳಗೆ ಇರುವವನು ಅಂತ ಆಗುತ್ತೆ. ಅಂತರ ಅಂದ್ರೆ ಒಳಗೆ ಇರುವವನು ಎಂಬ ಅರ್ಥ ಬರುತ್ತೆ. ಸೊ ಬೇರೆಯಾಗಿರುವನು ಭೇದ ಬರುತ್ತೆ, ಆಮೇಲೆ ಒಳಗೆ ಇರುವವನು ಒಳಗೆ ಹೇಗಿದ್ದಾನಂತ, ಅಂತ ಯಾಕೆ ಒಳಗೆ ಇದ್ದಾನಂತ ಅಂತರ್ಯಾಮಿ. ಒಳಗೆ ಇದ್ದು ಈ ಮಾರುತಿ ಏನು ಮಾರುತ ವಾಯುದೇವರು ಎಲ್ಲವೂ ಮಾಡಿದ್ದಾರೆ ಅಂತ ಸ್ವತಂತ್ರವಾಗಿ ಮಾಡಿದ್ದಾರೆ ಅಂತ ತಿಳ್ಕೊಬೇಡಿ. ಅಲ್ಲಿ ಒಳಗೆ ಇದ್ದು ನಿಯಮನ ಮಾಡುತ್ತಾ ಇದ್ದಾನೆ ಅಂತ. ಆಮೇಲೆ ಇನ್ನೊಂದು ಬಂದು ಅಂತರ ಅಂದ್ರೆ ಒಳಗಿದ್ದ ನಿಯಮನ ಮಾಡುತ್ತಾ ಅವನು ಹೇಗಿದ್ದಾರಂತ ಅಂತರ ಅಂತರ್ರಮಣ ಅಂದ್ರೆ ಒಳಗಿದ್ದನು ಅವನು ಎಲ್ಲ ಆನಂದ ಪೂರ್ಣನಾಗಿದ್ದಾನೆ. ಸೊ ಹೀಗೆ ಅಂತರ್ಯಾಮಿ ಎಂಬ ಶಬ್ದವನ್ನು ಇಲ್ಲಿ ಬಳಸ್ತಾ ಇದ್ದಾರೆ. ಇದು ಬೃಹದಾರಣ್ಯಕೋಪನಿಷತ್ನಲ್ಲಿ ಬರುವಂತಹ ಪದವೇ ಆಗಿದೆ ಅಂತರ್ಯಾಮಿ ಅಂತ. ಸೊ ಮಾರುತನ ಅಂತರ್ಯಾಮಿಯಾದ ಮಾಧವ ಪ್ರತಿ ದಿವಸದಲ್ಲಿ ಅವನು ಇದ್ದಾನೆ ಅಂತ. ಈಗ ಇದು ಯಾರು ಮಾಡ್ತಾ ಇದ್ದಾರಂದ್ರೆ ಇವರು ಪ್ರತಿ ದಿವಸದಲ್ಲಿ ತಾರಮಿಸುತ್ತೆ ಅಂತರ್ಯಾಮಿ ಅಂದ್ರೆ ಅವನು ರವಿಸಿದ್ದಾನೆ ಅಂತ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಬರೀ ನಾವು ಅಂತರ್ಯಾಮಿ ಅಂತರ್ಯಾಮಿ ಅಂತ ಹೇಳ್ತೀವಲ್ಲ ಅದನ್ನ ವಿವರ ಮಾಡಿದ್ದಾರೆ. ತಾರಮಿಸುತಿಹನೆಂದು ಹೀಗೆ ಅವನು ವಿಹಾರ ಮಾಡ್ತಾ ಲೀಲೆಯಿಂದ ಅವನು ವಿಹಾರ ಮಾಡ್ತಾ ಇದ್ದಾನೆ ಅವನು ಮಾಧವ. ಸೊ ಹೀಗೆ ಚಿಂತನೆ ಮಾಡ್ತಾರೆ ಯಾರು ಮಾಡ್ತಾರೆ ಅಂತ ಎಂದು ತಿಳಿದಿಹ ಅವ ತಿಳ್ಕೊಂಡಿದ್ದಾರೆ. ತಿಳ್ಕೊಂಡಿರೋದು ಅಂದ್ರೆ ನಾವು ಹೇಳ್ತೇವೆ ನೋಯಿಂಗ್ ಅಂತ ಇಲ್ಲಿ ಬರ ತಿಳ್ಕೊಂಡಿದ್ದಾರೆ ಅಂದ್ರೆ ಅದು ಗುರುಗಳ ಉಪದೇಶದಿಂದ ಈ ಇದು ಎಲ್ಲರಿಗೇನು ಅನ್ವಯ ಮಾಡುತ್ತೆ. ಅಂದ್ರೆ ದೇವತೆಗಳಿಗಂತೂ ಹಾಗೇ ಆಗತ್ತೆ, ದೇವತೆಗಳು ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ. ಈ ತರ ಈ ಇವಾಗ ನಮ್ಗಿಂತ ದೊಡ್ಡವರು ಜ್ಞಾನಿಗಳು ಒಂದು ಅನುಸಂಧಾನದಲ್ಲಿ ಇಟ್ಟವರು, ಅವ್ರ ಆಚರಣೆಯಲ್ಲಿ ಇಟ್ಟವರು ಅಂತ ನಾವು ಹೇಳ್ತೀವಲ್ಲ, ಆ ಗುರು ಉಪದೇಶ ಪಡೆದು ಅದು ಆಚರಣೆಯಲ್ಲಿ ಇಟ್ಟವರು, ಸ್ನಾನ ಕಾಲದಲ್ಲಿ ಆಚರಣೆಯಲ್ಲಿ ಇಟ್ಟವರು ಅವರು, ವಿ ಕ್ಯಾನ್ ಅಬ್ಸರ್ವ್ ಇಟ್. ಸೊ ಹಾಗೆ ಯಥಾಯೋಗ್ಯವಾಗಿ ಅದಿನ್ನೂ ತಾರತಮ್ಯ ಹೋಗೇ ಹೋಗುತ್ತೆ. ಸೊ ತಿಳಿದಿಹ ಯಾರು ತಿಳ್ಕೊಂಡಿದ್ದಾರೋ ಆ ತಿಳಿದಿಹ ಸೂರಿಗಳು ಅಂದ್ರೆ ಇಲ್ಲಿ ತಿಳಿದಿಹ ಅಂದ್ರೆ ಸೂರಿಗಳು ಅಂತಾರ. ತಿಳಿದಿಹ ಅಂದ್ರೆ ಯಾರು ನಾವು ಈ ಪದ್ಯವನ್ನ ಓದಿದ್ದೀವಿ. ಸೊ ನಾವು ತಿಳ್ಕೊಂಡಿದ್ದೀವಲ್ಲ ಇಷ್ಟು ತನಕ ಇದು ಇದೆಲ್ಲ ಇಲ್ಲಿ ಬಂದಿದೆ, ರಾಮಾಯಣದಲ್ಲಿ ಬಂದಿದೆ, ಇದೆಲ್ಲ ನಾವು ಯಥಾಯೋಗ್ಯವಾಗಿ ತಿಳ್ಕೊಂಡಿದ್ದೀವಿಲ್ಲ. ನಮ್ಗೆ ಹೇಳ್ತಾ ಇದ್ದಾರೆ ನಮ್ಮ ದೇಹ ಎಲ್ಲ ಒಂದು ಸುಕ್ಷೇತ್ರ ಆಯ್ತ ಅಂದ್ರೆ ಅದಕ್ಕೆ ಟು ಎಕ್ಸ್ಕ್ಲೂಡ್ ಪೀಪಲ್ ಲೈಕ್ ಅಸ್ ಹೇಳ್ತಾರೆ ತಿಳಿದಿಹ ಸೂರಿಗಳು. ಸೂರಿಗಳು ಅಂದ್ರೆ ಜ್ಞಾನಿಗಳು ಅಂತ ಹೇಳ್ತಾರೆ, ನಾವು ಜ್ಞಾನಿಗಳೇ ಅಲ್ಲ. ಸೊ ಇದನ್ನ ತಿಳ್ಕೊಂಡಿರುವಂತ ಸೂರಿಗಳು ಯಾರು ನಮ್ಗೆ ಗೊತ್ತಿರೋರು ಜಗನ್ನಾಥ ದಾಸು ರಾಯರು ಮುಂತಾದವರು ತಿಳ್ಕೊ ಅಂತದ್ದವರು ಸೂರಿಗಳು ಅಂದ್ರೆ ಜ್ಞಾನಿಗಳು ಆಗ್ತಾರೆ. ಸೂರಿಗಳು ದೇವತೆಗಳು, ಅವರು ದೇವತೆಗಳು ಅಂತ ಒಂದು ಆ ಮಹನೀಯರು ಇಲ್ಲಿ ಅವತಾರ ತಾಳಿ ಇದೆಲ್ಲ ಮಾಡಿದ್ರು. ನಮ್ಗೆ ಹೇಗೆ ಗೊತ್ತಾಗತ್ತ ಹರಿಕತಾಂಸಾರದಿಂದ ಗೊತ್ತಾಗತ್ತ ಜಗನ್ನಾಥ ದಾಸರದು ಅಂತ ರಾಯರ್ದು ಅದು ಹೇಳಿದ್ದಾರೆ. ಸೊ ರಾಯರ್ದು ನಮ್ಗೆ ಇವತ್ತು ಗೊತ್ತಾಗತ್ತೆ. ಸೊ ಹೀಗಿರುವಂತವರು ಸೂರಿಗಳು ದೇವತೆಗಳೇ, ಅವರ ಶರೀರಗಳು ಸುಕ್ಷೇತ್ರ, ಅವರ ಶರೀರಗಳು ಅಂದ್ರೆ ಅವರ ಶರೀರದಲ್ಲಿ ಎಲ್ಲವೂ ಇದೆ. ಅವರ ಶರೀರ ಸುಕ್ಷೇತ, ಯಾಕೆ ಅವ್ರ ಶರೀರ ಸುಕ್ಷೇತ ಅಂದ್ರೆ ಶರೀರ ಕ್ಷೇತ್ರ ಅಂತ ಮಾತ್ರ ಹೇಳ್ತಾ ಇಲ್ಲ, ಸುಕ್ಷೇತ್ರ ಆಯ್ತು. ನಮ್ಮ ಶರೀರನು ಕ್ಷೇತ್ರ ಕ್ಷೇತ್ರಜ್ಞ ಅದೆಲ್ಲ ನೋಡಿದೆ, ಸುಕ್ಷೇತ್ರ ನಮ್ಗಿಂತ ವಿಲಕ್ಷಣವಾದದ್ದು. ಸುಕ್ಷೇತ್ರ ಹೇಗಾಗತ್ತೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಅವರ ತಮ್ಮ ತಮ್ಮ ದೇಹದಲ್ಲಿ ಇದನ್ನೆಲ್ಲ ಅವರು ಬರೀ ಯಾವಾಗ್ಲೂ ಅವರಿಗೆ ಈ ಚಿಂತನೆ ಮಾತ್ರ ಇಲ್ಲ, ಉಪಾಸನೆ ಇದಂತೆ. ಉಪಾಸನೆ ಮಾಡುವಾಗ ಇವರು ಬರೀತಾರೆ ಒಂದು ಒಂದು ವ್ಯಾಖ್ಯಾನದಲ್ಲಿ ಬರೀತಾರೆ, ಇದು ಎಲ್ಲಿ ಇದಂತ ಗೊತ್ತಿಲ್ಲ ನಮ್ಗೆ. ಅಲ್ಲಿ ಹೇಳುವಾಗ ಹೇಳ್ತಾರೆ ಅವರು ಚಿಂತನೆ ಮಾಡುವಾಗ ಸುಕ್ಷೇತ್ರ ತೀರ್ಥ ಆಯ್ತು, ಇಲ್ಲಿ ಕ್ಷೇತ್ರ ಅಂತ ತೀರ್ಥ ಕ್ಷೇತ್ರ ಅಂತ ಹೇಳ್ತಾರೆ. ಕ್ಷೇತ್ರ ಹೇಗಾಯ್ತು ಅಂದ್ರೆ ಅವರು ಹೇಳ್ತಾರಂತ ಅವರು ಬಂದು ತನ್ನ ಇಡೀ ದೇಹವನ್ನ ಕುರುಕ್ಷೇತ್ರ ಅಂತ ಚಿಂತನೆ ಮಾಡ್ತಾರಂತೆ. ಕುರುಕ್ಷೇತ್ರ ನನ್ನ ದೇಹ ಅಂತ ಚಿಂತನೆ ಮಾಡ್ತಾರಂತ. ಆಮೇಲೆ ಈ ಮನಸ್ಸಿದೆಲ್ಲ ಮನಸ್ಸನ್ನ ಸನ್ನಿಧಾನ ಅಂತ ಕರೀತಾರೆ. ಅಂದ್ರೆ ಯಾಕೆ ಸನ್ನಿಧಾನ ಅಂತ ಇದಕ್ಕೆ ಕರೀತಾರೆ ಅಂದ್ರೆ ಈ ಮನಸ್ಸಲ್ಲಿ ನಾವು ಚಿಂತನೆ ಮಾಡುವಾಗ ದೇವರನ್ನ ನಾವು ಪೂಜೆ ದೇವರ ಚಿಂತನೆ ಧ್ಯಾನ ಅಂತ ನೋಡಿದ್ದೀವಲ್ಲ, ಧ್ಯಾನ ಮಾಡಿ ಆವಾಹನೆ ಅಂತ ಒಳಗೆ ದೇವರನ್ನ ತಿಳಿದು ಹೊರಗೆ ಇರಬೇಕಂತೆ. ಸೊ ಹೀಗೆ ಮಾಡುವಾಗ ಮನಸ್ಸಲ್ಲಿ ಇರೋ ಕಾರಣದಿಂದ ಆ ಮನಸ್ಸಿನ ಈ ಒಂದು ಮುಖವನ್ನ ವಾಟ್ ಯು ಕಾಲ್ ಇಸ್ ದ ಅಬೋರ್ಡ್ ಅದನ್ನ ಸನ್ನಿಧಾನ ಅಂತ ತಿಳ್ಕೊಂಡು ಅದು ಏನು ತಮ್ಮ ಸನ್ನಿಧಾನ ಇರುವಾಗ ಆ ಮನಸ್ಸನ್ನ ಚಿಂತನೆ ಮಾಡುವಾಗ ಮನಸ್ಸು ಒಂದು ಆಧಾರವಾಗಿದೆ, ದೇವರನ್ನ ಚಿಂತನೆ ಮಾಡ್ಲಿಕ್ಕೆ ಒಂದು ಆಧಾರವಾಗಿದೆ ಆ ನಿಟ್ಟಿನಲ್ಲಿ ಅದನ್ನ ಮಣಿಕರ್ಣಿಕ ಎಂಬ ಒಂದು ಕ್ಷೇತ್ರ ಅದು ಅಂತ ಹೇಳ್ತಾರಂತೆ. ಅಂದ್ರೆ ಈ ದೇಹ ಅಂಬೋದು ಕುರುಕ್ಷೇತ್ರ ಆದ್ರೆ ಆ ಒಂದು ಸನ್ನಿಧಾನ ಮನಸ್ಸು ಅಂಬೋ ಒಂದು ಅಬೌಟ್ ಅದು ಬಂದು ಮಣಿಕರ್ಣಿಕ ಆಗತ್ತಂತೆ. ಸರಿ, ಮತ್ತು ಇತರ ಕ್ಷೇತ್ರಗಳು ಹೇಗೆ ಅಂದ್ರೆ ಒಂದೊಂದು ಹೇಳ್ತಾ ಹೋಗ್ತಾರೆ. ಕಣ್ಣು ಎರಡು ಇರತ್ತಲ್ಲ, ಆ ಕಣ್ಣು ದ್ವಾರಾವತಿ ದ್ವಾರಕ ಅಂದ್ರೆ ಕಣ್ಣು ದ್ವಾರ, ಕಣ್ಣು ಏನೇ ಮಾಡಿದ್ರು ಕಣ್ಣಿನ ದ್ವಾರ ಮೂಲಕ ಹೋಗುತ್ತೆ. ಅಲ್ಲಿ ಒಂದು ತೇಜಸ್, ಕಣ್ಣು ಇಸ್ ಲೈಕ್ ಎ ಲೈಟ್. ಸೊ ಅದನ್ನ ದ್ವಾರಾವತಿ ಅಂತ ನೇತ್ರವನ್ನ ಚಿಂತನೆ ಮಾಡ್ತಾರಂತ. ಆ ಮನಸ್ಸು ಒಂದು ನೋಡಿದ್ವಿ, ಅಬೋರ್ಡ್ ಅಂತ ನೋಡಿದ್ವಿ. ಇನ್ನೊಂದು ಮನಸ್ಸು ಎಲ್ಲಾರನ್ನ ಹೋದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಏನೋ ದೇವರ ದೇವಸ್ಥಾನಕ್ಕೆ ಹೋದ್ರೆ ಮಂತ್ರ ಶ್ಲೋಕಗಳು ನಮ್ಗೆ ಗೊತ್ತಿರುವಂತ ಹಾಡುಗಳು ಎಲ್ಲ ತುತಿಸುವುದಕ್ಕೆ ಅನುಕೂಲ ಮಾಡಿಕೊಟ್ಟಮ್ಮ. ಏ ಹೇಳು ಹೇಳು ಅಂತ ಅದು ಮಾಡಿದ ಮೇಲೆ ಬಾಯಿ ಅದು ಬಾಯಿಯಿಂದ ಆ ದೇವರ ಶಬ್ದ ಧ್ವನಿ ಹರೇ ಶ್ರೀನಿವಾಸ ಬರುತ್ತ ಗೋವಿಂದ ಬರುತ್ತ ಇದು ಬರುತ್ತಲ್ಲ, ಆ ಒಂದು ಹೇಳು ಅಂತ ಹೇಳಿಸುವ ಆ ಮನಸ್ಸಿದಲ್ಲ ಅದನ್ನ ಅಯೋಧ್ಯ ಅಂತ ಚಿಂತನೆ ಮಾಡ್ತಾರಂತೆ. ಆಮೇಲೆ ಈ ಮನಸ್ಸು ಇರುವಂತ ಮನಸ್ಸಲ್ಲಿ ಇರುವಂತ ಆ ಹೃದಯ ಇದಲ್ಲ, ಆ ಹೃದಯ ಅಂಬೋದಕ್ಕೆ ಏನ್ ಹೇಳ್ತಾರಂದ್ರೆ ಹೃದಯ ಅಂಬೋದು ದಟ್ ಇನ್ಸ್ಟಿಟ್ಯೂಟ್ ಒಂದು ನನಗೆ ಏನೋ ಸ್ಫುರಣೆ ಆಯಿತು ಹಾಗೆ ಹೇಳ್ತೀವಿ. ನಮ್ಮ ಲೆವೆಲ್ಲಿ ಸ್ಫುರಣೆ ಏನೋ ಒಂದು ಫ್ಲಾಶ್ ಆಯಿತು ಏನೋ ಒಂದು ಹೊಳೆಯಿತ್ತು ಅಂತೆಲ್ಲ ನಾವು ಹೇಳ್ತೀವಲ್ಲ ಅದಕ್ಕೆ ಹೃದಯ ಅಂತ ಹೇಳ್ತಾರೆ. ಅದು ಒಂದು ಕಾಶಿ ಆಗತ್ತಂತೆ, ಯಾಕೆಂದ್ರೆ ಕಾಶಿಯಲ್ಲಿ ಕಾಶಿ ವಿಶ್ವನಾಥ ಕಾಶಿಯಲ್ಲಿ ರುದ್ರದೇವಸ ಮನಸ್ಸಿನೇ ಆ ಮನಸ್ಸಿನಿಂದ ಅದು ಹೊಳೆಯುವಿಕೆ ಅಂಬೋದು ಇದು ಕಾಶಿ ಆಗತ್ತಂತೆ. ಮತ್ತು ನಮ್ಮ ಶಿರಸ್ಸು ನಮ್ಮ ಎಲೆ ತಲೆ ಭಾಗದಲ್ಲಿ ಆ ತಲೆ ಅಂಬೋದು ಏನಂದ್ರೆ ಅದೇ ಬದರಿ ಆಗತ್ತಂತೆ. ತಲೆಯಲ್ಲಿ ಎಲ್ಲ ಜ್ಞಾನ ಬರ್ಲಕ್ಕೆ ಕಾರಣ ಸೊ ಅದಕ್ಕೆ ಬದರಿ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಮೂಗಿದಲ್ಲ, ಮೂಗನ್ನ ಬಂದು ಮಥುರಾ ಅಂತ ಹೇಳ್ತಾರಂತ. ಮಥುರಾ ಅಂತ ಹೇಳ್ಬಿಟ್ಟು ಇನ್ನೊಂದು ಕಿವಿ ಹೇಳ್ತಾರ. ಕಿವಿ ಹೇಳುವ ಕಿವಿಯ ಬಂದು ಕೇದಾರ ಅಂತ ಹೇಳ್ತಾರೆ. ಅಂದ್ರೆ ಕೇದಾರ ಅಂಬುದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಒಂದು ಹೇಳುವಾಗ ಹೇಳ್ತಾರೆ, ಕೇದಾರದಲ್ಲಿ ಇರುವಂತ ರುದ್ರ ದರ್ಶನ ಕೇದಾರದಲ್ಲಿ ಮಾಡಬಾರದು, ರುದ್ರಲಿಂಗ ಅದು ಹೋಗುವಂತ ಜಾಗ ಇಲ್ಲ ಅಂತ ಹೇಳಿ. ಮತ್ತೆ ಇವನ್ ಕೇದಾರ ಅಂತ ಹೇಳ್ತಾರಂದ್ರೆ ಇದು ಅನೇಕ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಕೆಲವರು ಏನ್ ಹೇಳ್ತಾರೆ ಈ ಕೇದಾರವನ್ನೇ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ, ಬೇರೆ ಕೇದಾರ ಇದು ಅಂತ ಹೇಳ್ತಾರೆ. ಬಟ್ ಕೆಲವರು ಏನ್ ಹೇಳ್ತಾರಂದ್ರೆ ಕೇದಾರಕ್ಕೆ ಹೋಗಬಾರದು ಅಂದ್ರೆ ಕೇದಾರದಲ್ಲಿ ಇರುವಂತ ಆ ಒಂದು ಆ ರುದ್ರನ ದೇವಸ್ಥಾನಕ್ಕೆ ಹೋಗಬಾರದು ಅಂತ. ಸೊ ಹೀಗೆ ಕೇದಾರ ಬಗ್ಗೆ ದೇರ್ ಇಸ್ ಡಿಫ್ರೆಂಟ್ ಒಪಿನಿಯನ್ಸ್ ಇದೆ. ಸೊ ಈ ಕೇದಾರವನ್ನ ನಮ್ಮ ಕಿವಿ ಅಂತ ಚಿಂತನೆ ಮಾಡೋದು ಅಂತ. ಆಮೇಲೆ ನಮ್ಮ ಕಾಲುಗಳು ಎರಡು, ಆ ಕಾಲಲ್ಲಿ ಮಾಯಾವತಿ, ಮಾಯಾವತಿಯಿಂದ ಹರಿದ್ವಾರ, ಹರಿದ್ವಾರ ಅಂತ ಕಾಲುಗಳಲ್ಲಿ ಹರಿದ್ವಾರವನ್ನ ಚಿಂತನೆ ಮಾಡ್ಬೇಕು ಅಂತ. ಮತ್ತು ನಮ್ಮ ಕೈಗಳು ನಾವು ಆ ಜ್ಞಾನಿಗಳು ಮಾಡ್ತಾರಂತೆ. ಸೊ ಕರಗಳಲ್ಲಿ ಏನು ಅಂದ್ರೆ ಕರಗಳು ಕಾಂಚಿ ಅಂದ್ರೆ ದೇಹವೇ ಸುಕ್ಷೇತ್ರ, ಕುರುಕ್ಷೇತ್ರ ದೇಹವೇ ಕ್ಷೇತ್ರ ಅಂದ್ರೆ ಈ ತರ ಎಲ್ಲ ಈ ನಮ್ಮ ದೇಹದಲ್ಲಿ ಈ ತರ ಎಲ್ಲ ಇದೆ ಅಂತ, ಇದೇ ಕಾಂಚಿ ಕರಗಳು ಕಾಂಚಿ ಅಂತ ಹೀಗೆ ಹೇಳ್ತಾರಂತೆ. ಸೊ ಇವರ ಜೊತೆಲಿ ಅಂಗಸಂಗ. ಸೊ ಪಾಯಿಂಟ್ ಏನಂದ್ರೆ ಈ ತರ ತಮ್ಮ ಅಂದ್ರೆ ಬೇಸಿಕ್ ಹೇಳೋದು ಏನಂದ್ರೆ ಎಲ್ಲವೂ ಕ್ಷೇತ್ರ ಅಂದ್ರೆ ಅಲ್ಲಿ ಏನು ವಿಶೇಷ, ಬರೀ ಊರ ಹೆಸರಲ್ಲ, ಅಲ್ಲಿ ದೇವರಿದಾನೆ ಅಂಬೋ ಚಿಂತನೆ. ಸೊ ತಮ್ಮ ಅವಯಗಳು ತಮ್ಮದಲ್ಲ, ಅದು ದೇವರ ನಿವಾಸ ಸ್ಥಾನವಾಗಿದೆ, ದೇವರಿದಾನೆ, ದೇವರು ಕೊಟ್ಟು ದೇವರು ಇದ್ದಾನೆ ಎಂಬೋ ತಿಳುವಳಿಕೆ ಅವರಿಗೆ ಜ್ಞಾನಿಗಳಿಗೆ ರಾಯರು ಜಗನ್ನಾಥ ದಾಸರು ಮುಂತಾದವರಿಗೆ ಯಾವತ್ತೂ ಇದ್ದ ಕಾರಣದಿಂದ ಅವರು ಅದೇ ಹೇಗೆ ಹೇಳ್ತಾರೆ, ಸೂರಿಗಳು ದೇವತೆಗಳೇ ಅವರ ಶರೀರಗಳು ಸುಕ್ಷೇತ್ರ ಆಯ್ತು, ನಮ್ಮ ಶರೀರಗಳು ಆಗಲ್ಲ, ಅವರು ಶರೀರಗಳು ಅವ್ರು ಈ ತರನೇ ಚಿಂತನೆ ಮಾಡ್ತಾರೆ, ನನ್ನದಲ್ಲ ಇದು ದೇವರದು, ದೇವರಿದ್ದಾನಂತ ನೆನಪು ಬಂದ ದೈತ್ಯರಲ್ಲ, ಅಲ್ಲಿ ದೈತ್ಯರಲ್ಲ ಅಂದ್ರೆ ಓಡಿ ಹೋಗೋದಿಲ್ಲ, ಎಲ್ಲಾ ಕಡೆನೂ ದೈತ್ಯರಿಗೆ ಸ್ಥಾನಮಾನ ಉಂಟು. ಆ ದೈತ್ಯರು ಯಾರ ಅವ್ರ ಗೊಂಬೆಗಳಂತೆ ಇರ್ತಾರೆ, ಏನು ಮಾಡ್ಲಕ್ಕೆ ದುಷ್ಟ ಅವರ ಒಂದೊಂದು ಅವಯವಗಳು ಒಂದೊಂದು ಇಂದ್ರಿಯಗಳು ಹೇಳುವಾಗ ಅಲ್ಲಿ ಅಲ್ಲಿ ಎಲ್ಲಿ ಕ್ಷೇತ್ರ ದೇವರ ಚಿಂತನೆ ಮಾಡಿದ್ರೆ ಅಲ್ಲಿ ಇರುವಂತ ದೈತ್ಯರು ಒಂದು ತಲೆಯಲ್ಲಿ ಇರುವಂತ ತಲೆಯಲ್ಲಿ ನಮ್ಗೆ ಬರುವಂತ ಕಣ್ಣು ಕಿವಿ ಮೂಗು ಎಲ್ಲದಲ್ಲಿನೂ ಇರುವಂತ ದೈತ್ಯರಲ್ಲಿ ಇದ್ರು ಸುಮ್ಮನೆ ನಿಂತಿರ್ತಾರಂದ್ರೆ ಕೆಟ್ಟ ಕೆಲಸಗಳು ಆಗೋದೇ ಇಲ್ಲ. ಅವ್ರು ಮಾಡೋರು ಅವ್ರ ದೇಹ ಅಂಬೋದು ದೇಹದಿಂದ ಯಾವ ಕೆಟ್ಟ ಕೆಲಸ ಆಗಬಾರ್ದು, ಆಗೋದೇ ಅವ್ರಿಗೆ ಇಲ್ಲ. ಸೊ ಆದ ಕಾರಣದಿಂದ ಅವರ ಕಳೇವರಗಳು ಸುಕ್ಷೇತ್ರ, ಅವರ ಅರ್ಚನೆಯೇ ಹ
ಹರಿಪೂಜೆ ಅಂತ ಅವರ ಅರ್ಚನೆ, ಅವರನ್ನ ಸೇವೆ ಮಾಡೋದೇ ಅವರಿಗೆ ಮಾಡುವಂತ ಅರ್ಚನೆ ಅಂದ್ರೆ ಅನೇಕ ರೀತಿ ಅಂತ ಹೇಳ್ತಾರೆ. ಅರ್ಚನೆ ಅಂದ್ರೆ ಅವರಿಗೆ ಮಾಡೋ ಅಂಗಸಂಗ ಅಂತ ಹೇಳ್ತಾರೆ. ಅಂಗಸಂಗ ಅಂದ್ರೆ ಏನ್ ಅಂಗಸಂಗ? ಅಂಗಸಂಗ ಅಂದ್ರೆ ಅವರು ಅವ್ರಿಗೆ ಪಾದ ಪೂಜೆ ಮಾಡಿ ಅದೆಲ್ಲ ಮಾಡೋದು, ಸ್ವಾಮರ ನೆನಪಿನಿಂದ ಮಾಡೋದು, ಇದು ಮಾಡೋದೇ ಹರಿ ಪೂಜೆಯಾಗ್ಬಿಡತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದಕ್ಕೆ ಸಂಬಂಧವಾಗಿ ಇದು ಮಾತ್ರ ಚಿಂತನೆ ಇಲ್ಲ, ಇದು ಕ್ಷೇತ್ರಗಳ ಬಗ್ಗೆ ಹೇಳಿದ್ದಾರೆ. ಇನ್ನೊಂದು ಬಂದು ಅವ್ರು ಹೇಗೆ ಚಿಂತನೆ ಮಾಡ್ತಾರೆ ಅಂದ್ರೆ, ಈ ಜಗನ್ನಾಥದಾಸರೇ ಒಂದು ಸುಳಾದಿ ಮಾಡಿದ್ದಾರೆ, ತೀರ್ಥಕ್ಷ ನದಿ ತಾರತಮ್ಯ ಅಂದ್ರೆ ಬರೀ ದೇವರೇ ಎಲ್ಲ ನಾವು ಚಿಂತನೆ ಮಾಡ್ತೀವಿ, ಇಲ್ಲಿ ದೇವರು ಇಲ್ಲಿ ದೇವರು ಅಂತ ಹಾಗಲ್ಲ. ತಿಳಿದು ಅಂತಲ್ಲಿ ತಿಳಿದಿದ್ದಾರೆ. ಏನ್ ತಿಳಿದಿದ್ದಾರೆ ಅವರು ಅಂದ್ರೆ, ಈ ತಾರತಮ್ಯವನ್ನ ತಿಳಿದಿದ್ದಾರೆ. ಪ್ರತಿ ದಿವಸದಲ್ಲಿ ತಾ ರಮಿಸುವ, ಅವನು ರಮಣ ಮಾಡುತ್ತಾ ಇದ್ದಾನೆ, ಮಾರುತನನ್ನ ನೇಮನ ಮಾಡುತ್ತಾ ಇದ್ದಾನೆ. ಮಾರುತನ ದ್ವಾರ ಎಲ್ಲಾ ತೀರ್ಥಗಳಲ್ಲಿನೂ ತೀರ್ಥ ಕ್ಷೇತ್ರ ಇಲ್ಲಿ ಬಂದ ತೀರ್ಥ ಕ್ಷೇತ್ರ ಮತ್ತು ನದಿಗಳು ಎಲ್ಲ ಹೊರಗಡೆ ಮಾತ್ರ ಇಲ್ಲ, ಅದು ಒಳಗಡೆನು ಇದ್ದ. ಸೊ ಹೀಗೆ ತಿಳಿದುಕೊಂಡಿದ್ದಾರೆ ತಾರತಮ್ಯ, ಮತ್ತು ಆ ತಾರತಮ್ಯದಲ್ಲಿ ಯಾರು ಎಲ್ಲಿ ಎಂಬುದು. ಇದಕ್ಕೆ ಇನ್ನು ಅವ್ರು ಎಕ್ಸ್ಪ್ಲೇನ್ ಯಾಕೆ ಮಾಡಿಲ್ಲ ಇಲ್ಲಿ ಅಂದ್ರೆ, ಅವರೇ ತಾವೇ ಒಂದು ಸುಳಾದಿ ಮಾಡಿದ್ದಾರೆ. ಆ ಸುಳಾದಿಯಲ್ಲಿ ಅವ್ರು ಹೇಳ್ತಾ ಬರ್ತಾರೆ, ಈ ಸುಳಾದಿ ಎಂಬುದು, ಈ ಸುಳಾದಿ ಬೇಸಿಕಲಿ ಇಟ್ ಇಸ್ ಅ ಕೊಟೇಶನ್, ಬೇಸಿಕಲಿ ನಿಮಿತ್ ಚಕ್ರವರ್ತಿ, ನಿಮಿತ್ ಚಕ್ರವರ್ತಿಗಳಿಗೇನು ವಶಿಷ್ಠರಿಗೇನು ಆದ ಸಂವಾದ ರೂಪವಾಗಿ ಅದಿದೆ. ನಿಮಿತ್ ಚಕ್ರ ಇದು ಹೇಳ್ತಾರೆ, ಭಾಗೀರಥಿಯಾದಿ ನದಿಗಳ ತಾರತಮ್ಯ ನಿಜ ಭಾಗವತ ತಿಲಕ ನಿಮಿರಾಜ ಒಲಿದು ನಿಮಿರಾಜನಿಗೆ ಒಲಿದ, ನಿಮಿರಾಜನ ಮೇಲೆ ಕರುಣೆ ಮಾಡಿದ್ರಂತ ವಶಿಷ್ಠ, ನಿಮಿರಾಜ ಒಲಿದ ವಶಿಷ್ಠ ಯೋಗೀಶ ಪೇಳ್ದ ಸುಖತಾ ಕುತೂಹಲವ ಅನುಗ್ರಹದಲ್ಲಿ ಕೇಳಿ ಜನರು ಅಯ್ಯ ಕೇಳಿ, ಇದೆಲ್ಲ ನೀವು ಕೇಳಿ ಅಂತ ಅವರು ಹೇಳ್ತಾರೆ. ಇದು ನೀವು ಸಂತೋಷದಿಂದ ಇದನ್ನ ಕೇಳಿ, ಕಿವಿ ಕೊಟ್ಟು ಕೇಳಿ ಅಂತ ಹೇಳ್ತಾರೆ. ಇದು ಎಲ್ಲಿ ಶುರು ಆಗತ್ತೆ ಅಂದ್ರೆ, ಒಂದಿನದಿ ಒಂದಾನೊಂದು ದಿವಸದಲ್ಲಿ ಗೋದಾವರಿಯ ತಟದಿ ನಿಮಿರಾಜ ನಿಂತು ಯಜ್ಞವ ಮಾಡುತ್ತಿರಲಾಗ, ಅಂದ್ರೆ ಅವನು ನಿಮಿರಾಜ ಒಂದು ನಿಮಿ ಚಕ್ರವರ್ತಿ, ಅವನು ಯಜ್ಞ ಮಾಡುತ್ತಾ ಇರೋವಾಗ ಪರಮೇಶಿ ನಂದನ ನೆನಪ. ಪರಮೇಶಿ ಅಂದ್ರೆ ಮಾನಸ ಪುತ್ರರಾದಂತ, ಬ್ರಹ್ಮ ಮಾನಸ ಪುತ್ರರಾದಂತ ವಶಿಷ್ಠ ಮಹಾಮುನೀಶ ನಡೆ ತಂದ ಮೇಧಾಗಾರಕ್ಕೆ, ಅಂದ್ರೆ ವಶಿಷ್ಠರು ತಾವೇ ಬರ್ತಾರಲ್ಲಿ, ತಾವೇ ಬಂದು ಅದಕ್ಕೆ ಕರುಣದಿಂದಲೇ ಅಂತ ಹೇಳ್ತಾರೆ. ಅವರೇ ಇವರನ್ನ ಹುಡುಕಿಕೊಂಡು ಬರ್ತಾರೆ ಇವನ ಸಭೆಗೆ, ಅಂದ್ರೆ ಮೇಧಾಗಾರಕ್ಕೆ ಅಂದ್ರೆ ಅಲ್ಲಿ ಇರುವಂತ ಬೇರೆ ಡಿಸ್ಕಷನ್, ಈ ತರ ದೇವರ ಬಗ್ಗೆ ಚರ್ಚೆ, ದೇವರ ಬಗ್ಗೆ ಜಿಜ್ಞಾಸೆ ಆಗುವಂತ ಜಾಗಕ್ಕೆ ಬರ್ತಾರೆ. ಬಂದ ತಕ್ಷಣ ಬಂದು ಯತಿವರನ ಪೀಠದಲ್ಲಿ ಬಂದ ತಕ್ಷಣ ಹೇಗೆ ಸತ್ಕಾರ ಮಾಡ್ತಾರೆ ಜ್ಞಾನಿಗಳು ಬಂದ ತಕ್ಷಣ ಮಾಡುವಂತದ್ದು, ಅದನ್ನ ನೆಕ್ಸ್ಟ್ ಇದ್ರಲ್ಲಿ ಹೇಳ್ತಾರೆ. ಬಂದು ಯತಿವರನ ಪೀಠದಲ್ಲಿ ಕುಳ್ಳಿರಿಸಿ ಗಂಧ ಪುಷ್ಪಾಕ್ಷತೆ ಸುಭೋಜನದಿ ಸತ್ಕರಿಸಿ, ಎಲ್ಲವನ್ನು ಷೋಡಶ ಉಪಚಾರ ಅವ್ರಿಗೆ ಯಥಾಯೋಗ್ಯವಾಗಿ ಆ ಷೋಡಶ ಉಪಚಾರವನ್ನ ಮಾಡಿ ಮಂದಹಾಸದಲ್ಲಿ ನಗುತ್ತಾ ಕೇಳ್ತಾರ, ತನ್ನಯ್ಯ ಮನೋವಾಂಚಿತತ್ವ ಸುಂದರಾಧಿಕ ರಸಸಿದ ಅಂತ, ಅಂದ್ರೆ ತನ್ನ ಮನಸ್ಸಲ್ಲಿ ಇರುವಂತ ತನ್ನ ಮನಸ್ಸಲ್ಲಿ ಬಂದ ಪ್ರಶ್ನೆಯನ್ನ ಅವ್ರ ಮುಂದೆ ಇಟ್ಟಂತ ನಗುಮುಖದಿಂದ ಅಂದ್ರೆ ಸಂತೋಷದಲ್ಲಿ. ಯಾಕೆ ಸಂತೋಷ ಅಂದ್ರೆ ಅವರಿಂದ ಇದು ಉತ್ತರ ಬರ್ತಾ, ಅವರೇ ಬಂದಿದಾರಲ್ಲ ಇದನ್ನೇ ಅವನಿಗೆ ಕ್ಲಾರಿಫೈ ಮಾಡ್ಲಕ್ಕೆ, ಅವನಿಗೆ ನಿಮ್ಗೆ ಜ್ಞಾನ ಈ ತರ ಒಂದು ತಾರತಮ್ಯ ಜ್ಞಾನ ಕೊಡ್ಲಕ್ಕೇನೆ ಬಂದಿದ್ದಾರೆ. ಸೊ ಆ ಸಂತೋಷದಿಂದ ಅವನು ಕೇಳ್ತಾನಂತೆ. ಸೊ ಆವಾಗ ಅವ್ರು ಹೇಳ್ತಾರಂತೆ, ವ್ರತಿಪತಿವರಿ ಶಿಷ್ಟ ವೈಷ್ಣವ ಕುಲ ಶಿರೋರತುನ ಶ್ರುತಿ ಶಾಸ್ತ್ರ ಸರ್ವಜ್ಞ ಗಂಗಾದಿ ಪುಣ್ಯ ತೀರ್ಥ ತಾರತಮ್ಯ ಎನಗರುಪು ಕರುಣದಲ್ಲಿ ಅಂತ ಅವ್ರು ಹೇಳ್ತಾರೆ. ನನ್ಗೆ ಕೇಳ್ತಾರೆ ಅದು ಯಾವಾಗ್ಲೂ ಕೇಳಬೇಕಂತ, ನನಗೆ ಹೇಳಿಕೊಡಿ ಸುಮ್ನೆ ಸುಮ್ನೆ ಅವ್ರು ಬಂದ ತಕ್ಷಣ ನಮ್ಗೆ ಹೇಳ್ಕೊಡಿ, ಅವ್ನಿಗೆ ಸತ್ಕಾರ ಮಾಡಿ ಅದು ಪದ್ಧತಿಯನ್ನೋ ಹೇಳಿಕೊಡ್ತಾ ಇದ್ದಾರೆ, ನಮ್ಗೆ ಏನಾದ್ರು ಹೇಳಿಕೊಡಿ, ನಮ್ಗೆ ಇದನ್ನ ಹೇಳಿದ್ರೆ ಅವ್ರು ಕೇಳಬೇಕಂತ ಕೇಳಿದ ಆಗ ಅವ್ ಯಾಕಂದ್ರೆ ವಿದ್ಯಾ ರಹಸ್ಯ ಅಂತ ಹೇಳ್ತಾರೆ, ಅದಕ್ಕೆ ಉಪದೇಶ ರೂಪ ಅಂತ ಏನಿದೆ, ಇದು ಪರಮ ರಹಸ್ಯ ಅಂತಾನೆ ಹೇಳ್ತಾರೆ, ಎಲ್ಲ ಬರ್ದಿಟ್ಟಿದ್ದಾರೆ. ಪರಮ ರಹಸ್ಯ ಅಂತ ಅದು ಉಪದೇಶ ಮುಖವಾಗಿ ಆ ಗುರು ಶಿಷ್ಯನಿಗೆ ಹೇಳುವಂತ ರೀತಿಯಾಗಿದೆ. ಸೊ ಹೇಳ್ತಾ ಅದು ಮತ್ ಪತಿತ ಏನು, ನಾನು ಪತಿತನಾಗಿದ್ದೆ ನನ್ಗೆ ಕಾರುಣ್ಯದಿಂದ ಈ ಒಂದು ಗಂಗಾದಿ ಪುಣ್ಯತೀರ್ಥ ತಾರತಮ್ಯ ಎನಗರುಪು ಕರುಣದಲ್ಲಿ ಇದೆ. ನಮಗೆ ನಮ್ ಕರುಣೆ ಮಾಡಿ, ನಮ್ಗೆ ಸೇರಿಕೊಡಿ. ನಮ್ಗೆ ಏನ ಯಾಕೆ ಹೇಳ್ಕೊಡ್ಬೇಕು ಕರುಣದಿಂದ ಅಂದ್ರೆ, ಅವರ ಪ್ರಸನ್ನ ಮುಖವಾಗಿ ಅವ್ರಿಗೆ ಹೇಳಿಕೊಟ್ಟ ಗುರುಗಳು ಹೇಳಿ ಆ ಅನುಗ್ರಹ ಮಾಡಿದ್ರೆ ಅದು ಬಂದು ನಿಂತು ಬಿಡತ್ತೆ ಅಂತ ಮರೆಯೋದಿಲ್ಲ ಅವ್ರಿಗೆ. ಸೊ ಹಾಗೆ ಹೇಳಿಕೊಡು ಅಂತ ಹೇಳ್ತಾರೆ. ಹಾಗೆ ಹೇಳೋ ಹಾಗೆ ಇವ್ರು ಹೇಳ್ತಾರೆ, ಕ್ಷಿತಿಪಾನುಪ್ತಿಯ ಕೇಳುತ್ತಾ ಆನಂದ. ಅವ್ರಿಗೆ ಕೇಳಿದ ತಕ್ಷಣ ಇವ್ರಿಗೆ ಆನಂದ ಆಗುತ್ತೆ. ಯಾಕೆ ಆನಂದ ಹೇಳ್ತಾರೆ, ಆನಂದ ಶರದಿಯೊಳು ಗತನಾಗಿ ರೋಮ ಲಕ್ಷಣ ಕಳೇ ವರದಿ ಪುಳಕಾಂಕಿತನಾಗ್ತಾನ. ಅಷ್ಟು ಸಂತೋಷ ಅಂದ್ರೆ ಇದು ಇನ್ನೊಂದು ಹೇಳ್ತಾರೆ, ನಾವು ಕೇಳಬೇಕಂದ್ರೆ ಏನೋ ಇರ್ತಿದೆ, ಏನೋ ಓದಿ ಏನೋ ಹೇಳೋದು ಹಾಗಲ್ಲ ಅಂತ ಮಾಡೋದು ಗುರುಗಳು. ಅವ್ರಿಗೆ ಅವರು ಮೈಪೂರ ಎದೆಪೂರ ಆ ಒಂದು ಚಿತ್ತ ಎಲ್ಲ ಅದು ತುಂಬಿ ಒಂದು ಸಂತೋಷ. ದೇವರ ಬಗ್ಗೆ ಕೇಳಿದ್ದಾನೆ, ಸಂತೋಷ ಆಯ್ತು. ಅವರು ಸಂತೋಷದಿಂದ ಅದು ಉಕ್ಕಿ ಬರಬೇಕಂತಂದ್ರೆ ಕೇಳುವನಲ್ಲಿ ಭಕ್ತಿ ಭಾವನೆಗಳು ಇರಬೇಕು. ದ ಕನ್ವಿಕ್ಷನ್ ಅಂಡ್ ಭಕ್ತಿ ಭಾವಗಳು ಇದ್ರೆ ಅದು ಉಕ್ಕಿ ಹೊರಗೆ ಬರತ್ತಂತ, ಅದು ಪ್ರಸನ್ನ ರೂಪವಾಗಿ ಅನುಗ್ರಹ ರೂಪವಾಗಿ ಬರತ್ತಂತ. ಅದೇ ದೇವರೇ ಮಾಡ್ತಾನೆ. ಸೊ ಹೀಗೆ ಅವ್ರು ಹೇಳಿದ್ರು ಪುಳಕಾಂಕಿತ, ಅವ್ರಿಗೆ ಮೈಯೆಲ್ಲ ಅಂದ್ರೆ ಇಲ್ಲಿ ನದಿ ತಾರತಮ್ಯ ಹೇಳ್ತಾ ಇದ್ದಾರೆ. ಸೊ ರೋಮಾಂಚಿತರಾಗ್ತಾರಂತ, ಅಲ್ಲಿ ರೋಮಕೂಪಗಳಲ್ಲೆಲ್ಲ ಇವನೇ ಕೂತಿದ್ದಾನಲ್ಲ ಕಪಿಲ ರೂಪ ಭಗವಂತ ಕೂತಿದ್ದಾನೆ. ಸೊ ರೋಮಾಂಚಿತವಾಗಿ ಅವರು ಹೇಳ್ತಾರಂತ, ಕಾರುಣ್ಯದಲ್ಲಿ ಯತಿವರನು ಅಂದ್ರೆ ಯತಿವರನು ಹೇಳಿದ ಹಾಗೆ ನತ ನತ ನೃಪನಿಗೆ ಅಂತ ಅದನ್ನ ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾರಂತೆ. ಸೊ ನತ ನೃಪನಿಗೆ ನಿಂತು ಎಂದೇನೆ ಎಂದೇನೇನು ಅಂದ್ರೆ ಇದು ಕೇಳ್ತೀನಿ ಅಂತ ಹೇಳಕ್ಕೆ ಶುರು ಮಾಡ್ತಾರಂತೆ. ಕೇಳು ಅಂತ ಫಸ್ಟ್ ಶುರು ಮಾಡೋದು ಇವರು ಜಗನ್ನಾಥ ದಾಸರು ಹಾಗೇನೆ ಬರೀತಾರಲ್ಲ, ಕೇಳು ಅಂತ ಫಸ್ಟ್ ಹೇಳ್ತಾರೆ. ಕೇಳಿ ನಾನು ಹೇಳೋದನ್ನ ಅಂತ ಕೇಳು ಅಂದ್ರೆ ಕೇಳು ಎಂಬುದಕ್ಕೆ ಏನ್ ಹೇಳ್ತಾರಂದ್ರೆ ಧ್ಯಾನ ಕೊಟ್ಟು ಕೇಳು. ಏನೋ ಕೇಳು ಕಿವಿಲಿ ಬಿಡ್ತಾನೆ ಇರುತ್ತಲ್ಲ, ಇಲ್ಲ ಧ್ಯಾನ ಕೊಟ್ಟು ಕೀಪ್ ಯುವರ್ ಮೈಂಡ್ ಅಂದ್ರೆ ಇದು ನಮ್ಗೆ ಆ ದರದಿ ಕೇಳುವುದು ಅಂತ ಬರುತ್ತಲ್ಲ ಅದೇ ಅರ್ಥವೇ. ಅಂದ್ರೆ ಅದು ನಾವು ಕೇಳಬೇಕು ಅಂದ್ರೆ ನಮ್ಮಲ್ಲಿ ಇರುವಂತ ಆ ಶ್ರೋತ್ರಾಭಿಮಾನಿ ದೇವತೆಗೆ ದಿಗಭಿಮಾನಿ ದೇವತೆಗಳು ಅನುಗ್ರಹ ಬೇಕು, ಅದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅವರೇ ಕೇಳು ಅಂತ ಹೇಳುವಾಗ ಆ ದೇವತೆಗಳು ಇವರಲ್ಲಿ ಈ ಹುಡುಗನಲ್ಲಿ ನಿಂತು ಈ ನಿಮ್ಮ ಚಕ್ರವರ್ತಿಯಲ್ಲಿ ನಿಂತು ಅರ್ಥ ಆಗುವಂತ ನೀವು ಮಾಡಿಸಿ ಎಂಬ ಪ್ರಾರ್ಥನೆಯೂ ಅಲ್ಲೇ ಇದೆ. ಸೊ ಕೇಳು ಜನನ್ನಾಥ, ಜನರಿಗೆ ನಾಥನಾದವನೇ ನೀನು. ಕೇಳು ಮಹಾಭಾಗ ನಿನ್ನೆಯ ಪ್ರಶ್ನೆ, ನಿನ್ನ ಪ್ರಶ್ನೆ ಹೇಳಿಕೆ ಎನ್ನ ಸಂತೋಷ ಕಲ್ಪತೆ. ನನಗೆ ಏನಾಯ್ತು ಅಂದ್ರೆ ನನ್ನ ಸಂತೋಷ, ನೀನು ಇಂಥ ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದೆ. ಆ ಸಂತೋಷ ಕಲ್ಪತರು ಆ ಸಂತೋಷ ಅವ್ರನ್ನಲ್ಲಿ ಸಂತೋಷ ಆಗತ್ತೆ ಅಂತ ಹೇಳಿದೆ. ಸಂತೋಷ ಹೇಗಾಗತ್ತೆ ಅಂದ್ರೆ ಸಂತೋಷ ಕಲ್ಪತರು ಅಂತ ಆಗತ್ತಂತ, ಸಂತೋಷ ಆಗ್ತಾನೇ ಇದೆ ಅಂತ ಅರ್ಥ. ಸಂತೋಷ ಆಗ್ತಾ ತತ್ಕಾಲದಿ ಉದಿಸಿ ಈ ಕಾಲದಲ್ಲಿ ಈ ಕಾಲದಲ್ಲಿ ದಿಸ್ ಪರ್ಟಿಕ್ಯುಲರ್ ಟೈಮ್ ಅವನ ಕರ್ಮ ಪಕ್ವ ಆಗಬೇಕು, ಇವರು ಬರಬೇಕು, ಎಲ್ಲ ಒಂದು ತತ್ಕಾಲ ಅಂದ್ರೆ ಆ ಕಾಲದಲ್ಲಿ ಇಲ್ಲ, ಆ ತತ್ ವ್ಯಾಪ್ತನಾದಂತಹ ಭಗವಂತ ಈ ಒಂದು ಕಾಲದಲ್ಲಿ ಇದನ್ನ ಹೇಳಿದ. ಇವಾಗ ಉದಯ ಆಯಿತು ಅಂದ್ರೆ ಇತ್ತು ಅದು, ಇದು ಈ ರೂಪದಿಂದ ಅದು ಉದ್ಭವ ಆಯಿತು ಅಂದ್ರೆ ನಾನು ಹೇಳ್ತಾ ಇಲ್ಲ, ನನ್ನಲ್ಲಿ ನಿಂತು ಆ ಒಂದು ಭಗವಂತನೇ ನುಡಿಸ್ತಾ ಇದ್ದಾನೆ. ಉದಿಸಿ ಫಲ ಉನ್ಮುಖವಾಯಿತು, ಆ ಫಲ ಸಾಫಲ್ಯ ಆಯಿತು. ನಿನಗೆ ಹೇಳಬೇಕು ಅದು ನನ್ನ ಅದೂ ದಟ್ ಅದು ಒಂದು ಫಲ ನನಗೆ ತಿಳಿದಿರುವಂತ. ಯಾವಾಗಲೂ ಒಬ್ಬರಿಗೆ ಜ್ಞಾನ ಗುರುಗಳಿಗೆ ತಿಳಿದಿದ್ರೆ ಅದು ಶಿಷ್ಯನಿಗೆ ಹಂಚಿಬಿಟ್ಟೆ ಹೋಗ್ಬೇಕು ಅಂತ, ಆ ಫಲರೂಪ ಆವಾಗಲೂ ಅದ ಬಿಕಮ್ಸ್ ವೆರಿ ಫ್ರೂಟ್ಫುಲ್ ಆಗತ್ತಂತ. ಸೊ ಅದಾಯ್ತು ಬಿಕಾಸ್ ಅವರು ಮಾಡಿದ ಅವತಾರ, ಅವರ ವಶಿಷ್ಠರು ಅವತಾರ ಮಾಡಿ ಅವರ ಜನ್ಮವೇ ಇಂಥ ಇಂಥ ಕರ್ಮಗಳು ಹೀಗೆ ಮಾಡಬೇಕು ಎಲ್ಲವೂ ಇಟ್ ಇಸ್ ಬಿಲ್ಟ್ ಇನ್. ಸೊ ಅದು ಆಗಬೇಕು, ಬಂದ ಕಾರ್ಯ ಸಫಲ ಆಗಬೇಕು, ಬಂದ ಕಾರ್ಯ ದೇವರೇ ನಡೆಸ್ತಾನೆ. ಸೊ ಆ ತಿಳುವಳಿಕೆ ಅವರಿಗೆ ಇದೆ. ಈ ಕಾರ್ಯ ಈ ನಿಮಗೆ ಹೇಳುವ ಮೂಲಕವಾಗಿ ಇವತ್ತು ನಾವು ಅದನ್ನ ಪಠನ ಮಾಡ್ತೀವಿ. ಬ್ರಹ್ಮಾಂಡ ಪುರಾಣದಲ್ಲಿ ಇರೋದನ್ನ ಅನೇಕರು ಹೇಳ್ಕೊಳ್ತಾರೆ, ಸ್ತೋತ್ರವನ್ನ ಹೇಳ್ತಾರೆ. ಈ ಒಂದು ಜಗನ್ನಾಥ ಸುಳಾದಿ ಮೂಲಕವಾಗುವೂ ಬಂದಿದೆ. ಸೊ ಇದು ಫಲ ಉನ್ಮುಖವಾಯಿತು ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಅಲ್ಲಿಂದ ಶುರು ಆಗುತ್ತೆ. ಶುರುವಾಗುವಾಗ ಹೇಳ್ತಾರೆ ಶಿಷ್ಯರೊಳು ಅಂದ್ರೆ ನನ್ನ ಶಿಷ್ಯರೋಳು ಅಂತ ಹೇಳ್ತಾರೆ. ಶಿಷ್ಯರೋಳು ಅಂದ್ರೆ ಏನು ಶಿಷ್ಯರೋಳು ಅಂದ್ರೆ ಎಲ್ಲ ನದಿ ಇವರು ವಶಿಷ್ಠರು, ವಶಿಷ್ಠರ ಕಕ್ಷೆ ಗೊತ್ತು. ಅವರು ಕೆಳಗೆ ಎಲ್ಲ ಸರೋವರ ನದಿ ಎಲ್ಲ ಅಭಿಮಾನಿ ದೇವತೆಗಳು ಬರಬೇಕು, ಅದಕ್ಕೆ ಶಿಷ್ಯರೋಳು ಮೌಳಿ ಶಿಷ್ಯರು, ನನಗೆ ಇರುವಂತ ಈ ಶಿಷ್ಯರುಗಳು ಮೌಳಿ ಅಂತ ಶಿಖರಪ್ರಾಯವಾಗಿರುವಂತ ಮೌಳಿ ಮಣಿ, ಮೌಳಿ ತಲೆಯಲ್ಲಿ ಇರುವಂತ ಮೌಳಿ ಮಣಿ ಅಂತ ಶ್ರೇಷ್ಠವಾಗಿ ಇರುವಂತ ಆ ಮಾಲತಿ ಮೊದಲು. ಮಾಲತಿ ಅಂತ ಹೇಳಿದ್ರೆ ಎಲ್ಲಿ ಮಾಲತಿ ನದಿ ಅಂತ ಎಲ್ಲಿ ಇದೆ ಅಂದ್ರೆ, ಮಾಲತಿ ಎಂಬುದು ಬೇರೆ ಒಂದಿಲ್ಲ. ನಾವು ಈ ಸ್ತೋತ್ರವನ್ನು ಕೆಲವರು ಹೇಳ್ಕೊಳ್ತೀವಿ, ಅನುವಾದದನ್ನು ವಾಣಿಯವರು ಮೆನ್ಷನ್ ಮಾಡಿದ್ರು, ನಂದಿನಿ ನಳಿನಿ ಸೀತಾ ಮಾಲತಿ ಕಮಲಾಪಹದ, ಆ ಒಂದು ಗಂಗೆಯ ಅನೇಕ ಹೆಸರುಗಳಿಂದ ಅವಳನ್ನ ಕರೆಯೋದಂತ. ಅಲ್ಲೆಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ಹೆಸರಿಂದ ಅವಳು ಬರ್ತಾಳಂತೆ, ಅಲ್ಲಿ ಕಾಣಿಸಿಕೊಡ್ತಾಳಂತ. ಅದಕ್ಕೆ ಹೇಳ್ತಾರೋ ಆ ಆ ಮಾಲತಿ ಮೊದಲುಗೊಂಡು ನಿಖಿಲ ನದಿಗಳೊಳಿಪ್ಪ, ಅಂದ್ರೆ ಎಲ್ಲಾ ನದಿಗಳು, ಎಲ್ಲಾ ನದಿಗಳು ಕವರ್ಡ್ ವೆರೆವರ್ ಇಟ್ ಈಸ್ ನಾಟ್ ಮೆನ್ಷನ್ ರೂಪ. ಅನೇಕ ಕಡೆ ಆ ಒಂದು ಚಿಕ್ಕ ಸಣ್ಣ ಪುಟ್ಟ ನದಿಗಳಲ್ಲಿ ಯಾವ ರೂಪ ಅಂತಾನೆ ಹೇಳಿದ್ದಾರೆ. ಆ ಮಾಲತಿ ಮೊದಲುಗೊಂಡು ನಿಖಿಲ ನದಿಗಳೊಳಿಪ್ಪ ಶೀಲೋಲನ ಸುಮೂರ್ತಿಗಳು ತಾರತಮ್ಯ ವಿಶಾಲವನು ನಿನಗೊರೆವ. ಸೊ ನಿನಗೆ ನಾನು ಈ ತಾರತಮ್ಯವನ್ನ ಹೇಳ್ಕೊಡ್ತೀರೆ, ನೀನು ಹ್ಯಾಗ್ ಕೇಳಬೇಕು, ನಿನ್ಗೆ ಹ್ಯಾಗ ಆಗತ್ತೆ, ಎರಡು ಫಲವೂ ಹೇಳ್ತಾರೆ, ಹ್ಯಾಗ್ ಕೇಳ್ಬೇಕು ಅಂತ. ಮನವು ಸಂಚಲಿಸದೆ, ಮನವು ಸಂಚಲಿಸದೆ ಇದಾಳಿಪುದು ನೀನೇನದೆಂದು ಅಂತ ಹೇಳ. ಅಂದ್ರೆ ನೀನು ಇದನ್ನ ಹೇಗೆ ಧ್ಯಾನ ಕೊಟ್ಟು ನೀನು ಕೇಳಬೇಕು, ಧ್ಯಾನ ಕೊಟ್ಟು ನಾನು ಹೇಳ್ಬೇಕು, ನಾವು ಹೇಳೋರಲ್ಲಿ ಆ ವಿಷಯ ಸ್ಮರಣೆಯಿಂದ ಅದು ಅಲ್ಲಿಂದ ಒಳಗಿಂದ ಚಿತ್ತದಿಂದ ಅದು ಬಂದು ಇಟ್ ಹ್ಯಾಸ್ ಟು ಕಮ್ ಔಟ್. ಸೊ ಹಾಗೆ ನಾನು ಹೇಳ್ತೀನಿ ನೀನು ಕೇಳು ಅಂತ ಹೇಳಿ ಹೇಳ್ತಾರೆ. ಸೊ ಇದಾದ್ಮೇಲೆ ಅಲ್ಲಿಂದ ಶುರು ಮಾಡ್ತಾರೆ. ಇದು ನಮ್ಗೆ ಗೊತ್ತಿರುವಂತದ್ದೇ, ಹರಿಪಾದ ನಕದ ಸಂಸ್ಪರ್ಶ ಮಾತ್ರದಿಂದಲೇ ಇದೆ ಬಂದಿದೆ ನಮ್ಗೆ ಕರ್ಣಾಸಂದಿಯಲ್ಲಿ ಬಂದಿದೆ. ಸೊ ಹಾಗೆ ಹರಿಪಾದದ ನಖದಿಂದ ಚಂದ್ರಾಗೆ ಸಂಸ್ಪರ್ಶದಿಂದಲೇ, ಸಂಸ್ಪರ್ಶ ಚಂದ್ರಾಗೆ ಸ್ಪರ್ಶ ಆಯ್ತು ಅಂದ್ರೆ ಅವ್ರ ಅಪ್ರಾಕೃತ ದೇವರು, ಅವರು ಏನು ಸ್ಪರ್ಶ ಆಯ್ತು, ಕಾಲ್ ನಖವನ್ನ ಮುಟ್ಟಿತ್ತು ಅಂದ್ರೆ ಸಂಸ್ಪರ್ಶ ಆಗಲ್ಲ. ತಮ್ ಅಂದ್ರೆ ಅವನ ತಿಳುವಳಿಕೆ, ಗಂಗಾದೇವಿ ಆ ಕಾಲನ್ನು ಮುಟ್ಟುವಾಗ ಅವಳಿಗೆ ಗೊತ್ತಿದೆ ಅದು ಅಪ್ರಾಕೃತವಾದದ್ದು ಗೊತ್ತಿದೆ, ಅದನ್ನ ಮುಟ್ಲಕ್ಕೆ ಸಾಧ್ಯ ಇಲ್ಲ ಅಂತಾನು ಗೊತ್ತಿದ್ದ. ಆ ಚಂದ್ರಾಗ ತಿಳುವಳಿಕೆಯಿಂದ ಆ ಒಂದು ಆ ರೂಪ ದೇವರು ಅದು ಕಾಣಿಸಿಕೊಟ್ಟ ಅಲ್ಲ, ಆ ನಕದಿಂದ ಎಲ್ಲವೂ ಕಾಣಿಸುತ್ತೆ. ಸೊ ಅದು ಕಾಣಿಸಿಕೊಟ್ಟ ಅಂಬೋದನ್ನು ಓಡಿ ಹೋಗಿ ಅಪ್ಪಿಕೊಳ್ತಾಳಂತ. ಆ ಫೀಲಿಂಗ್ ದೇವರು ಅವಳಿಗೆ ಕೊಡ್ತಾನೆ. ಸಂಸ್ಪರ್ಶ ಮಾತ್ರದಿಂದ, ಸಂಸ್ಪರ್ಶದಲ್ಲಿ ಬರೋದು ಅವಳ ಅವಳ ಜ್ಞಾನದಿಂದ ಆ ಚಂದಾಗಿ ತಿಳ್ಕೊಂಡದು. ಯಾರ ಉಗುರು ಯಾರು ಮಾಡಿದ್ದಾನೆ ಹೇಗೆ ಅದ್ ಮಹಿಮೆಯನ್ನ ತಿಳ್ಕೊಂಡು ಮಾಡಿದ್ದಾನೆ ಮಾತ್ರದಿಂದಲೇ ಸುತರಂಗಿನಿ ಶ್ರೇಷ್ಠಳೆನಿಸುವಳು. ಎಲ್ಲಾ ನದಿಯಲ್ಲಿನೂ ಅವಳು ಶ್ರೇಷ್ಠಳಾಗಿದ್ದಾಳೆ, ಆ ಸ್ಪರ್ಶ ಅವಳಿಗೆ ಮಾತ್ರ ಸಿಕ್ಕಿತ್ತು ಅಂತ ಹೇಳ್ತಾರೆ. ನದಿಗೊರಿದು ಯಾಕಂದ್ರೆ ಮೂಲದ ಆ ಒಂದು ದೇವಗಂಗಾ, ಉಳಿದವರೆಲ್ಲ ಉಳಿದ ನದಿಗಳಿಗೆ ಎಲ್ಲಾ ನದಿಗಳನ್ನು ಒಂದೊಂದು ದೇವರೂಪ ಇದ್ರೆ ದೇವರ ಚಿಂತನೆ ಎಲ್ಲರೂ ಮಾಡ್ತಾರೆ. ಏನ್ ವಿಶೇಷ ಅಂದ್ರೆ ಅವರು ಇಲ್ಲಿ ನದಿ ರೂಪಗಳಾಗ ಇಲ್ಲೇ ಇದ್ದಾರೆ, ಭೂಮಿಯಲ್ಲೇ ಇದ್ದಾರೆ. ಇವಳು ಹಾಗಲ್ಲ, ವಿಯತ್ ಗಂಗಾ ಅಲ್ಲಿ ಆ ಒಂದು ನೀರಿನ ಆವರಣದಲ್ಲಿ ಇರುವಂತಹ ಮೂಲ ರೂಪದಲ್ಲಿ ಇರುವಂತ ಅವಳು, ಆ ದೇವಗಂಗಾ ಇವಳು ಆಗ್ತಾ ದೇವತಾ ರೂಪ ಅಲ್ಲಿ ಅವಳಿಗೆ. ಸೊ ವಿಶೇಷ ರೂಪ ಹೊಂದಿರುತ್ತೆ, ಹೊರಗೆ ಹೊರಗೆ ಅಂಶ ರೂಪಗಳು ಅನಂತ ಇರಬಹುದು, ಬಟ್ ಹೊರಗನೆ ರೂಪ ಅದು ಮೂಲ ರೂಪ, ಅದರಿಂದಲೇ ಅವಳು ಮಾಡಿದ್ದಾಳೆ ಅವಳು. ಸೊ ಅವಳು ಎಲ್ಲಾ ನದಿಗಳಲ್ಲೂ ಶ್ರೇಷ್ಠ ಅಂತ. ಅವಳಲ್ಲಿ ಯಾರಿದ್ದಾರೆ ಅಂದ್ರೆ ರಥ ಧರ ರಥಾಂಗ ಗದಾ ವಿದ್ರುತ ಪಾಣಿ ಮಾಧವನು ದೊರೆ ಏನೀಪ ತೀರ್ಥಕ್ಕೆ. ಆ ದೊರೆ ದೊರೆ ಅಂದ್ರೆ ಒಡೆಯ ಅಂತ. ಇಲ್ಲಿ ಯಾರು ಗಂಗಾಯ ಮಾಧವೋ ದೇವ ಅಂತ ಅಲ್ಲಿ ಅದಕ್ಕೇನೋ ಕರೆಸ್ಪಾಂಡಿಂಗ್ ಆಗಿ ಬ್ರಹ್ಮಾಂಡ ಪುರಾಣದಲ್ಲಿ ಇರೋದೇ ಹಾಗೆ, ಗಂಗಾಯ ಮಾಧವೋ ದೇವ ಶಂಖ ಚಕ್ರ ಗದಾಧರ ಲಸ ಪದ್ಮದರೋ ಜೇಯಸ್ತತ್ವ ಸಾಯಿ ನರೇಶ್ವರ ಅಂತ ಕೊಟ್ಟಿದ್ದಾರೆ. ಗಂಗಾಯ ಮಾಧವೋ ದೇವ ಅಂತ ಇಲ್ಲಿನ ಅದನ್ನೇ ಗಂಗಾಯ ಮಾಧವೋ ದೇವ. ಸರಿ, ನಮ್ಗೆ ಭಯ ಮಾಧವ ಅಂದ್ರೆ ಭಯ ಹೋಗ್ಬೇಕಲ್ಲ, ನಮ್ಗೆ ಭಯ ಹೋಗ್ಬೇಕಂದ್ರೆ ನಮ್ಗೆ ಏನು ಧೈರ್ಯ ಕೊಡಬೇಕು. ಸೊ ಆ ಮಾಧವನನ್ನು ಚಿಂತನೆ ಮಾಡುವಾಗ ಹೇಳ್ತಾರೆ ಅವನಿಗೆ ಹಾಗಿದ್ದಾನೆ ಅಂದ್ರೆ ಧರ ರಥಾಂಗ ಅಂದ್ರೆ ಪದ್ಮ ಇಟ್ಟುಕೊಂಡಿದ್ದಾನೆ ಅವನು. ರಥ ಅಂದ್ರೆ ಚಕ್ರ, ರಥಾಂಗ ಅಂದ್ರೆ ರಥಾಂಗ ಪಾಣಿ, ರಥಾಂಗ ಅಂದ್ರೆ ಒಂದು ರಥ ಇರತ್ತೆ ಅಂತ ಅನ್ಕೊಳ್ಳಿ, ರಥಕ್ಕೆ ಅಂಗ ಏನು ಒಂದು ಚಕ್ರ ಇರುತ್ತೆ. ಸೊ ರಥಾಂಗ ಅಂದ್ರೆ ಚಕ್ರ ಅಂತ ಆಗತ್ತೆ. ಸೊ ಪದ್ಮ ಅವನಲ್ಲಿ ಇರುವಂತ ರೂಪ ಹೇಳ್ತಾರೆ, ಪದ್ಮ ಚಕ್ರ ದರ ಅಂದ್ರೆ ಶಂಖ ಚಕ್ರ ಗದಾ ಪದ್ಮ ಬರುತ್ತೆ. ಸೊ ಇಲ್ಲಿ ಹೇಳುವಾಗ ದರ ರಥಾಂಗ ಚಕ್ರಪದ ಶಂಖ ಚಕ್ರಪದ, ಸಾರಿ ದರ ಅಂದ್ರೆ ಶಂಖ, ದರ ಅಲ್ಲ ದರ, ದರ ರಥಾಂಗ ಅಂದ್ರೆ ಚಕ್ರ ಶಂಖ ಚಕ್ರ ಮತ್ತು ಗದಾ ವಿದ್ರುತ ಅಲ್ಲಿ ಸಹಿತವಾಗಿ ಅಂದ್ರೆ ನಾಲ್ಕನೇದು ಪದ್ಮಾಗತ, ಇಲ್ಲಿ ವಿದ್ರುತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೈಯಲ್ಲಿ ಧರಿಸುವಂತದ್ದು ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಇಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಸ್ಪಷ್ಟವಾಗ ಶಂಖ ಚಕ್ರ ಗದಾಧರ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಹೀಗೆ ನಾಲ್ಕು ಕೈಯಲ್ಲಿ ನಾಲ್ಕು ಆಯುಧಗಳನ್ನು ಇಟ್ಟುಕೊಂಡು ಆಯುಧಗಳಂತೆ ನಮ್ಗೆ ಸೂಚನೆ ಮಾಡ್ತಾನೆ. ಈ ಯೋಚನೆ ಬೇಡ, ನನ್ನ ಆಯುಧ ಸಹಿತನಾಗಿ ಇಲ್ಲಿ ನಿಂತು ನಿನ್ನ ಒಳಗೆ ಅಂದ್ರೆ ಇಲ್ಲಿ ತೀರ್ಥ ಬರುವಾಗ ನಮ್ಮ ಒಳಗೇನೋ ಬರಬೇಕಲ್ಲ, ಒಳಗೆ ಇದೆ, ಒಳಗೆ ಮಾತ್ರ ಇಲ್ಲ, ಆ ಬಿಂಬರೂಪದಲ್ಲೇನೋ ಮಾಧವ ರೂಪ ಎದ್ದು ಕಾಣಿಸ್ತಾ ಇದ್ದಾನೆ. ಅಲ್ಲಿ ಇಟ್ಟುಕೊಂಡಿದ್ದೀನಿ, ನಿಮ್ಗೆ ರಕ್ಷಣೆ ಮಾಡ್ತೀನಿ ಅಂತ, ನಾನೇ ಒಡೆಯ ಅಂತ ಪಾಣಿ ಮಾಧವ ಆ ಕ್ವಾಲಿಟಿಯನ್ನ ನಮ್ದು ಕೊಟ್ಟ ಅಂತಂದ್ರೆ ಎನಿಪನ ಆ ತೀರ್ಥಕ್ಕೆ, ಆ ತೀರ್ಥ ಆ ಒಂದು ನದಿಗೆ ಅವನೇ ಅಧಿಪ ಅಂತ ಅವನಿಗೆ ಕರೀತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರೋದು ಇದಾದ್ಮೇಲೆ ನೆಕ್ಸ್ಟ್ ತಾರತಮ್ಯ ಇದೆ. ಸೊ ಫಸ್ಟ್ ಗಂಗಾ ಆಯ್ತು, ಗಂಗಾ ಆದ್ಮೇಲೆ ನೆಕ್ಸ್ಟ್ ಹೇಳ್ತಾರೆ ಸರಿತ ಅಗ್ರಗಣ್ಯ ಗೋದಾವರಿ ಸರಿತದಲ್ಲಿ ಸರಿತುಗಳಲ್ಲಿ ಆ ಒಂದು ಗಂಗೆಯನ್ನ ಬಿಟ್ಟು ಉಳಿದ ನದಿಗಳು ಈ ಭೂಲೋಕದಲ್ಲಿ ಇರುವಂತ ನದಿಗಳು. ಸೊ ಇಲ್ಲಿ ಇರುವಂತ ಇದು ದೇವ ಲೋಕದಿಂದ ಅಲ್ಲಿ ಇಲ್ಲ, ಇಲ್ಲಿ ಇರುವಂತ ಈ ಭೂಮಿಯನ್ನ ಸ್ಪರ್ಶ ಮಾಡಿದ್ರು ಅಂದ್ರೆ ಅವರ ರೂಪಗಳಲ್ಲಿ ದೇವತಾ ರೂಪಗಳಲ್ಲಿ ಒಂದೊಂದು ತತ್ವದಿಂದ ಬಂದಾಗ ಸ್ವಲ್ಪ 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 ಅವರಲ್ಲಿ ವ್ಯತ್ಯಾಸಗಳು ಬರುತ್ತೆ. ಸೊ ಈ ಸರಿತ ಅಗ್ರಗಣ್ಯವಾದಂತ ಗೋದಾವರಿ ನಳಿನಿಗಿಂತ, ಇಲ್ಲಿ ನಳಿನಿ ಯಾಕೆ ಹೇಳ್ತಾರೆ, ಒಂದೊಂದು ಹೆಸರು ನಮ್ಗೆ ಬೇಕಲ್ಲ, ನಂದಿನಿ ಮಾಲತಿ ಆಯ್ತು, ಇವಾಗ ನಂದಿನಿ ಅಂತ ಹೇಳ್ತಾರೆ, ನಳಿನಿ ಅಂತ ಹೇಳ್ತಾರೆ. ನಳಿನಿ ಅಂದ್ರೆ ಶ್ಲೋಕದಲ್ಲಿ ನಾವು ಗಂಗರ ಹೆಸರು ಹೇಳುವಾಗ ನಂದಿನಿ ನಳಿನಿ ಅಂತ ಹೇಳ್ತಾರಲ್ಲ, ಅದು ನಳಿನಿ ತಗೊಂಡಿದ್ದಾರೆ. ಸೊ ಈ ಗೋದಾವರಿ ಇದಾಳಲ್ಲ, ಸರಿತ್ತುಗಳಲ್ಲೇ ಅಗ್ರಗಣ್ಯ ಇರೋ ಈ ಭೂಮಿಯಲ್ಲಿ, ಒಳಗೆ ಔಟ್ಸೈಡ್ ಇಂದ ಬಂದಿಲ್ಲ, ಭೂಮಿಯಲ್ಲಿ ಇರುವಂತ ಈ ಸರಿತ್ತುಗಳಲ್ಲಿ ಅಗ್ರಗಣ್ಯಳಾದಂತ ಗೋದಾವರಿ ನಳಿನಿಗಿಂತ, ಈ ನಳಿನಿಕ್ಕಿಂತ ಅಂದ್ರೆ ಈ ಗಂಗೆಕ್ಕಿಂತ ಕೊರತೆ ಎಂದೇನಿಪ ಐವತ್ತು ಗುಣದಿಂದ. ಐವತ್ತು ಗುಣ ಅಂದ್ರೆ ಅದು ಹಿಂದೆ ಬರುತ್ತೆ ನಮ್ಗೆ ತಾರತಮ್ಯ ಸಂಧಿಗಳಲ್ಲಿ, ಈ ಏನು ತಾರತಮ್ಯ ಅಂಬೋದು ಏನು ಅಂತ ಹೇಳ್ತಾರೆ. ಈ ತಾರತಮ್ಯ ಅಂದ್ರೆ ಬೇಸಿಕಲಿ ವಾಟ್ ಇಟ್ ಈಸ್ ಇಸ್ ಐವತ್ತು ಗುಣ ಅಂತ ಹೇಳುವಾಗ ಇಟ್ಸ್ ನಾಟ್ ಜಸ್ಟ್ ನಂಬರ್ಸ್ ಇಲ್ಲಿ ಹೇಳ್ತಾ ಇಲ್ಲ, ಐವತ್ತು ಗುಣ ಇವಳಲ್ಲಿ ಇದೆ ಅಂದ್ರೆ ಗಂಗೆಯಲ್ಲಿ ಒಂದು ಐವತ್ತು ಗುಣ ಏನೋ ಇದೆ ಅಂತ ಅನ್ಕೊಳ್ಳೋಣ, ಡಿಫ್ರೆನ್ಸ್ ಇವ್ರಿಗೇನೋ ಅವ್ರಿಗೇನೋ ಡಿಫ್ರೆನ್ಸ್ ಬರೋವಾಗ ಅವಳಲ್ಲಿ ಇದೆ ಅಂದ್ರೆ ಇವಳಲ್ಲಿ ಜೀರೋ, ಇಟ್ ವಿಲ್ ಆಲ್ವೇಸ್ ರಿಮೈನ್ ಜೀರೋ ಆ ಗುಣಗಳು, ನಾಟ್ ಆಲ್ ದ ಗುಣಗಳು. ಗಂಗೆಗೇನು ಇದೆ ಮತ್ತು ಗೋದಾವರಿಗೇನು ಇಷ್ಟು ಗುಣಗಳು ಇದೆ, ಇರೋವಾಗ ಇವರಲ್ಲಿ ಏನ್ ವ್ಯತ್ಯಾಸ? ವೈ ಆರ್ ಯು ಸೇಯಿಂಗ್ ಶಿ ಇಸ್ ಸುಪೀರಿಯರ್, ಶಿ ವಿಲ್ ಆಲ್ವೇಸ್ ಬಿ ಸುಪೀರಿಯರ್. ಯಾಕೆ ಹೇಳ್ತೀರಿ ಅಂದ್ರೆ ಐವತ್ತು ಗುಣ ಜಾಸ್ತಿ, ಐವತ್ತು ಗುಣ ಜಾಸ್ತಿ ನಾಳೆ ಏನೋ ಒಂದು ಎರಡು ಮೂರು ಕಲ್ಪ ಆದ್ಮೇಲೆ ಐವತ್ತು ಗುಣ ಇವರಲ್ಲಿ ಬರುತ್ತಾ ಅಂದ್ರೆ ಇಲ್ಲ, ಬಿಕಾಸ್ ಇಟ್ ಇಸ್ ಆಲ್ವೇಸ್ ಲೈಕ್ ಹೇಳ್ತಾರಲ್ಲ ಒನ್ ಅಂಡ್ ಜೀರೋ, ಇವಳಲ್ಲಿ ಯಾವತ್ತೋ ಜೀರೋ, ಶಿ ಕ್ಯಾನ್ ನೆವರ್ ಗೆಟ್ ಇಟ್. ಅದನ್ನ ವಿಜಾತಿ ಗುಣಗಳು ಅಂತ ಹೇಳ್ತಾರೆ, ಒಂದಲ್ಲಿ ಇರುತ್ತೆ ಇನ್ನೊಂದಲ್ಲಿ ಇರೋದೇ ಇಲ್ಲ, ಟೋಟಲ್ ಆಬ್ಸೆನ್ಸ್ ಆ ಒಂದು ಕ್ವಾಲಿಟಿ ಜೀವದಲ್ಲೇ ಅದು ಇಲ್ಲ. ಸೊ ಆದ ಕಾರಣದಿಂದ ಇವಳು ಜಾಸ್ತಿ ಅಂತ ಹೇಳೋದು. ಸೊ ಇದು ಹೇಳುವಾಗ ನಳಿನಿಗಿಂತ ಗೋದಾವರಿ ನಳಿನಿಗಿಂತ ಕೊರತೆ ಎಂದೆನಿಪ ಐವತ್ತು ಗುಣದಲ್ಲಿ, ಸೊ ಇವಳು ಕಡಿಮೆ ಆಗಿದ್ದಾಳೆ. ಸೊ ಇಲ್ಲಿ ಹೇಗಿದ್ದಾಳೆ ಅಂತ, ಶಂಖ ಚಕ್ರ ಸುಗದಾಬ್ಜ ಶೋಭಿತ ವೀರನಾರಾಯಣ ರಸನೀವ ಆ ಸಲೀಲಕ್ಕೆ, ಈ ಒಂದು ಗೋದಾವರಿಯಲ್ಲಿ ಇರುವಂತ ಆ ನೀರಿನ ಕ್ವಾಲಿಟಿ ಒಂದೊಂದಕ್ಕಿನ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಈ ಗುಣ ಅಂದ್ರೆ ವ್ಯತ್ಯಾಸ ಇನ್ ಎವ್ರಿಥಿಂಗ್, ವೆರಿ ಎಕ್ಸಿಸ್ಟೆನ್ಸ್ಲಿ ಇರುವಂತ ಗೋದಾವರಿ ಇರುವಂತ ಜಾಗ, ಅಲ್ಲಿ ಇರುವಂತ ಜಾಗ ತಗೊಳ್ಳಿ, ಆ ಟೇಸ್ಟ್ ಎಲ್ಲವೂ. ಸೊ ಅದಕ್ಕೆ ಯಾರು ಅದನ್ನ ನಿಯಮನ ಮಾಡ್ತಾನೆ, ಇಲ್ಲಿ ದೊರೆ ಯಾರು ಅಂದ್ರೆ ಆ ರಸ, ಆ ಗೋದಾವರಿಯ ವೆರಿ ಎಸೆನ್ಸ್ ಕಂಟ್ರೋಲಿಂಗ್ ದಟ್ ಹರ್ ಯಾರಿದ್ದಾನಂದ್ರೆ ವೀರನಾರಾಯಣ ಎಂಬ ರೂಪದಲ್ಲಿ ಭಗವಂತ ಇದ್ದಾನೆ. ಒಳಗೇನು ಸರಿ ಹೊರಗೇನು ಅವನು ಇದ್ದಾನೆ. ಅವನಿಗೆ ಹೇಗಿದ್ದಾನೆ ಅಂದ್ರೆ ಶಂಖ ಚಕ್ರ ಗದಾ ಗದೆ ಮತ್ತು ಪದ್ಮ, ಇವನಿಗೇನೋ ಅದೇ ಇದೆ ಬಟ್ ಡಿಫರೆನ್ಸ್. ಇದು ಹೇಳೋವಾಗ ಗೋದಾವರಿಯಲ್ಲಿ ಹೇಳೋವಾಗ ಗದಾ ಪದ್ಮ ಹರಿ ಶಂಖಸ್ಯ, ಈ ಆರ್ಡರ್ಸ್ ಆರ್ ಡಿಫ್ರೆಂಟ್. ಅದು 74 ರೂಪಗಳಲ್ಲಿ ಹೇಗೆ ವ್ಯತ್ಯಾಸ ಇದೆಯೋ ಹಾಗೆ ಇಲ್ಲಿನೂ ದ ವೇ ದೇ ಆರ್ ಫೋಲ್ಡಿಂಗ್ ಇಸ್ ಡಿಫ್ರೆಂಟ್. ಸೊ ಅದ್ರಲ್ಲಿ ಇಲ್ಲಿ ಇರುವಂತ ನಾರಾಯಣ ರೂಪ ಯಾವುದು ಅಂದ್ರೆ ಭಗವಂತನ ರೂಪ ವೀರನಾರಾಯಣ ಎಂಬುವರು ರೂಪದಲ್ಲಿ ಇದ್ದು ಇದನ್ನು ನಿಯಮನ ಮಾಡ್ತಾನೆ ಅಂತ ಹೇಳ್ತಾರೆ. ಇದನ್ನ ನಾವು ಕಂಟಿನ್ಯೂ ಮಾಡೋಣ ಅಂಬಲ್ಲಿ ಕೃಷ್ಣಾರ್ಪಣ.